ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மன்ஜீவ விமோசனம் ஸ்வநாமக்ரஹணாதேவநிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசரணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்பூத கஷ்டம் அயமுக பத நிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்ய தர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகரார்ச்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நமஹ. வாதிராஜபதத்வந்த வாரிஜாசத்தமானசான் விஸ்வப்ரிய குருன் வந்தே மந்தோஹம் தேவி சுத்தய. சத்யம் சத்யம் புனசத்யம் விஷ்ணுதீர்த்தப்ரசாதத்தஹ சர்வே காமா பவந்தேவ சமதோபிம்பசந்நிதோ சிந்தாமணிம் சௌபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஷ்யதீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயாக்கியகுரும் பஜே. ஸ்ரீகுருப்யோ நம. ஹரி ஓம். ஓம் ஜன்மாஜஸ்ய யதோன்வயாதிதரதஸ்யார்த்தேஷ்வவிக்னஸ்வராட் தேனே ப்ரஹ்மஹ்ருதாயாதிகவயே முக்யந்தியம் சூரயஹ தேஜோவாரி மிருதாம் ததா விநிமயோ யத்ர த்ரிஸர்கோ மிருஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். ராஜனிகே சம்சய வர்த்தா இது ಹೇಳ್ತಾ ಇದ್ದಾನೆ. ಸಮಹ ಪ್ರಿಯ ಸುಹೃತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನವಧೀತ ವಿಷಮೋ ಯಥ. ಭಗವಂತ ಸಮನಾದವ, ಎಲ್ಲರಿಗೂ ಸಮನಾಗಿರಬೇಕಾದವ, ಹೆಸರು ಸಮ ಅಂತ. ಅಂಥ ಭಗವಂತ ಸಮನಾಗಿಲ್ಲ. ಯಾಕೆ ಯಾಕೆ ಸಮನಾಗಿಲ್ಲ? ಇಂದ್ರನಿಗಾಗಿ ದೈತ್ಯರನ್ನು ಕೊಲ್ತಾ ಇದ್ದಾನೆ. ಇಂದ್ರನಿಗಾಗಿ ಯಾಕೆ ಕೊಲ್ಲಬಾರದು ದೈತ್ಯರನ್ನು? ಬೇಕಂದರೂ ದೇವರ ಮಕ್ಕಳು ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳು ಕಶ್ಯಪರು, ಕಶ್ಯಪರ ಮಕ್ಕಳೇ ದೇವತೆಗಳು ದೈತ್ಯರು. ಒಟ್ಟಾರೆ ಭಗವಂತನ ವಂಶದಲ್ಲಿ ಬಂದವರೇ ಇವರೆಲ್ಲ. ಅಂಥ ಕಾಲಕ್ಕೆ ಒಬ್ಬ ಮಗ ಕೆಟ್ಟವ, ಒಬ್ಬ ಮಗ ಒಳ್ಳೆಯವ. ಅಂಥ ಕಾಲಕ್ಕೆ ಕೆಟ್ಟವನಾದ ಮಗನನ್ನು ಒಳ್ಳೆಯವನಿಗಾಗಿ ಬಡಿಯಬಹುದು, ಬೈಯಬಹುದು, ತಲೆ ಕಡಿಯುವುದು ಸರಿಯೇ. ತಾಯಿ ಸ್ಥಾನದಲ್ಲಿರುವ ಭಗವಂತ ಮಕ್ಕಳ ಸ್ಥಾನದಲ್ಲಿರುವ ದೇವದೈತ್ಯರಲ್ಲಿ ವಿಷಮವನ್ನು ಮಾಡಿ ದೇವತೆಗಳಿಗಾಗಿ, ಅದರಲ್ಲಿ ಇಂದ್ರನಿಗಾಗಿ ದೈತ್ಯರನ್ನು ಕೊಲ್ತಾ ಇದ್ದಾನೆ. ಆವಾಗ ಮತ್ತು ಪ್ರಶ್ನೆ ಬಂತು, ಇಲ್ಲ ಈತನಿಗೆ ದೇವತೆಗಳಿಂದ ಉಪಕಾರ ಆಗುತ್ತೆ, ಸದಾ ಪೂಜಾ ನೈವೇದ್ಯ ಎಲ್ಲ ಮಾಡ್ತಾ ಇರ್ತಾರೆ, ದೈತ್ಯರು ಬೈತಾ ಇರ್ತಾರೆ, ಅದಕ್ಕೆ ಅವರ ಮೇಲೆ ದ್ವೇಷ. ನಹ್ಯಸ್ಯಾರ್ಥ ಸುರಗಣೈ ಸಾಕ್ಷಾತ್ ನಿಶ್ರೇಯಸಾತ್ಮನ ನೈವಾಸುರೇಭ್ಯೋ ವಿದ್ವೇಷ ನ ಉದ್ವೇಗಶ್ಚ ಅಗುಣಸ್ಯಹಿ. ಹೇಳುತ್ತಾರೆ, ದೇವರಿಗೆ ದೇವತೆಗಳಿಂದ ಆಗೋದೇನಿಲ್ಲ. ಯಾಕೆ? ಪೂರ್ಣಿಶ್ರೇಯಸಾತ್ಮನಃ, ಪೂರ್ಣ ಶರೀರ ಅವನಲ್ಲಿ ಇನ್ನೊಂದು ಕಡೆಯಿಂದ ಸುಖ ಅಪೇಕ್ಷೆ ಇಲ್ಲ. ದೇವತೆಗಳು ಮಾಡುವ ಪೂಜಾ ಕೈಂಕರ್ಯ ಇದರಿಂದ ದೇವರಿಗೆ ಸುಖ ಬರಲ್ಲ. ದೇವ ದೈತ್ಯರು ಬೈಯುವುದರಿಂದ ಉದ್ವೇಗವೂ ಇಲ್ಲ ದೇವರಿಗೆ. ಅದ್ಯಾಕಿಲ್ಲ, ಯಾಕಿರಬಾರ್ದು? ಯಾಕಂದ್ರು ನೀವೇ ಎರಡು ಗೊಂಬೆಗಳನ್ನು ತಯಾರು ಮಾಡಿದ್ದೀರಿ ಅಂದುಕೊಳ್ಳಿ. ಎರಡು ಗೊಂಬೆಗಳನ್ನು ತಯಾರು ಮಾಡಿದ್ದೀರಿ, ಅದಕ್ಕೆ ಎರಡು ಸ್ವಿಚ್ಗಳಿವೆ. ಒಂದು ಗೊಂಬೆ ಬಟನ್ ಪ್ರೆಸ್ ಮಾಡಿದರೆ ಹೂ ಹಾಕುತ್ತೆ, ಹಣ್ಣು ಹಾಕುತ್ತೆ, ಎಲ್ಲ ಮಾಡುತ್ತೆ. ಇನ್ನೊಂದು ಗೊಂಬೆ ಬಟನ್ ಪ್ರೆಸ್ ಮಾಡಿದರೆ ಬೈಯುತ್ತೆ, ಹೊಡೆಯುತ್ತೆ. ಎರಡನ್ನು ಪ್ರೆಸ್ ಮಾಡಿದೆ, ಒಂದು ಕಡೆ ಒಂದು ಬೈತಾ ಇದೆ, ಇನ್ನೊಂದು ಕಡೆ ಪೂಜೆ ಮಾಡ್ತಾ ಇದೆ. ಇದು ಬೈದದ್ದಕ್ಕೆ ನಿಮಗೇನಾದರೂ ಟೆನ್ಷನ್ ಆಗುತ್ತಾ? ಯಾಕೆ, ಗೊಂಬೆ ನೀವೇ ನಡೆಸ್ತಾ ಇರೋದು, ಆದ್ದರಿಂದ ನಗ್ತಾ ಇರ್ತೀರ. ಹೊಗಳಿದ್ರು ಈ ಗೊಂಬೆ ಇನ್ನೊಂದು ಗೊಂಬೆ ಹೊಗಳುತ್ತಾ ಇದೆ, ಖುಷಿ ಆಗುತ್ತಾ ನಿಮಗೆ? ಅಯ್ಯೋ ಗೊಂಬೆ ಹೊಗಳ್ತಾ ಇದೆ ಅಂತ ಅಷ್ಟೇ. ಅದೇ ಥರ ಭಗವಂತನಿಗೆ ಅವನೇ ಸ್ವತಂತ್ರನಾದ್ದರಿಂದ ಯಾರಿಂದಲೂ ಏನಾಗಬೇಕಾಗಿದ್ದೇನಿಲ್ಲ. ಸರಿ, ಅದಕ್ಕೆ ಶುಕಾಚಾರ್ಯ ಉತ್ತರ ಕೊಡ್ತಾ ಇದ್ದಾರೆ. ಸಾಧು ಪೃಷ್ಠಂ ಮಹಾರಾಜ ಹರೇಶ್ಚರಿತ ಅದ್ಭುತಂ ಯದ್ ಭಾಗವತ ಮಹಾತ್ಮ್ಯಂ ಭಗವದ್ ಭಕ್ತಿ ವರ್ಧನಂ. ಭಗವಂತನ ಭಕ್ತರಾದವರ ಮಹಾತ್ಮ್ಯವನ್ನು ಕೇಳಿದರೆ ಭಗವಂತನಲ್ಲಿ ಭಕ್ತಿ ನಮಗೆ ವೃದ್ಧಿಯಾಗುತ್ತೆ, ಅದನ್ನು ಹೇಳುತ್ತೇನೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾನೆ. ಇಲ್ಲಿ ವಿಶೇಷವಾದ ವಿಷಯಗಳನ್ನು ಹೇಳ್ತಾ ಬರ್ತಾರೆ. ನಿರ್ಗುಣೋಪಿ ಅಜಃ ಅವ್ಯಕ್ತ ಭಗವಾನ್ ಪ್ರಕೃತಿ ಪರ ಸ್ವಮಾಯಾ ಗುಣಂ ಆವಿಶ್ಯ ಬಾಧ್ಯ ಬಾಧಕತಾ ಗತ. ಈ ಶಬ್ದ ಕೇಳಿದುಕೊಳ್ಳಿ, ಏನೋ ನೆನಪಾಗಬೇಕು. ಹರಿಕಥಾಮೃತ ಸಾರ ಬಾಧ್ಯ ಬಾಧಕನಾಹ ನಿರ್ಭೀತ ಬಾಧ್ಯ ಬಾಧಕತಾಂ ಗತ ಅಂದರು. ಇವನಿಗೇನು ಬೇಡ, ಯಾವ ಅಂಟಿಲ್ಲ, ಹೊಡೆಸಿಕೊಳ್ಳುವವನಲ್ಲಿ ಇವನೇ ಇರ್ತಾನೆ, ಹೊಡೆಯುವವನಲ್ಲಿ ಇವನೇ ಇರ್ತಾನೆ. ಹೊಡೆಯುವವನಲ್ಲಿ ನಿಂತು ಬಾಧಕ ಅಂತ ಕರೆಸಿಕೊಳ್ತಾನೆ, ಹೊಡೆಸ್ಕೊಂಬವನಲ್ಲಿ ಬಾಧ್ಯ ಅಂತ ಕರೆಸಿಕೊಳ್ತಾನೆ. ಎರಡೂ ಗೊಂಬೆಗಳನ್ನು ಆಡಿಸುವವ ಇವನೇ. ಸ್ವತಂತ್ರವಾಗಿ ಪೆಟ್ಟು ಹಾಕೋದಿಲ್ಲ, ಸ್ವತಂತ್ರವಾಗಿ ಸಾಯೋದೂ ಇಲ್ಲ. ನಮಗೆ ಸ್ವತಂತ್ರವಾಗಿ ಸಾಯಬೇಕು ಅಂದರೂ ಕೂಡ ಸ್ವಾತಂತ್ರ್ಯ ಇಲ್ಲ, ಅವನು ಸಾಯಿಸ್ಬೇಕಷ್ಟೇ. ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ, ಅಯ್ಯ ಮೂರು ಗುಣಗಳಿವೆ, ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರು ಗುಣಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು. ಯಾರ್ಯಾರವರು ಹೇಳ್ತಾರೆ? ಜಯಕಾಲೇ ತು ಸತ್ವಸ್ಯ ದೇವರ್ಷೀನ್ ರಜಸೋ ಸುರಾನ್ ತಮಸೋ ಯಕ್ಷ ರಕ್ಷಾಂಸಿ ತತ್ಕಾಲಾನ್ ಗುಣ ಭಜನ್. ಸತ್ವಗುಣಕ್ಕೆ ಉನ್ನಾಹಕಾರ ಬಂದಾಗ ಸತ್ವಗುಣಕ್ಕೆ ಸಂಬಂಧಪಟ್ಟಂತಹ ದೇವತೆಗಳನ್ನು, ಋಷಿಗಳನ್ನು ಮೇಲೆ ತರ್ತಾರೆ. ರಜೋಗುಣಕ್ಕೆ ಉನ್ನಾಹಕಾರ ಬಂದಾಗ ಅಸುರರನ್ನು ಮೇಲಕ್ಕೆ ತರ್ತಾರೆ. ತಮೋಗುಣಕ್ಕೆ ಉನ್ನಾಹಕಾರ ಬಂದಾಗ ರಾಕ್ಷಸರನ್ನು, ಯಕ್ಷರನ್ನು, ಅವರನ್ನೆಲ್ಲರನ್ನು ತರ್ತಾರೆ. ಆದರೆ ಹೇಳುತ್ತಾರೆ, ಇವನು ಯಾವೊಬ್ಬರ ಪಕ್ಷಪಾತ ಮಾಡಿ ಅವರನ್ನೇ ಮೇಲಕ್ಕಿಟ್ಟದ್ದು ಇಲ್ಲವೇ ಇಲ್ಲ. ದೇವತೆಗಳನ್ನಾದರೂ ಕಳೆದು ಹಾಕ್ತಾನೆ, ದೈತ್ಯರನ್ನಾದರೂ ಮೇಲಕ್ಕೆ ತರ್ತಾನೆ, ದೇವತೆಗಳಿಗೂ ಸೋಲು ಕೊಡ್ತಾನೆ, ದೈತ್ಯರಿಗೂ ಜಯ ಕೊಡ್ತಾನೆ. ಆದ್ದರಿಂದ ಇವನಲ್ಲಿ ವೈಷಮ್ಯ ಇಲ್ಲ. ಹೌದಾ, ದೇವತೆಗಳಿಗೆ, ದೈತ್ಯರಿಗೆ, ಎಲ್ಲರಿಗೂ ಜಯವನ್ನು ಕೊಡೋದು, ಸೋಲನ್ನು ಕೊಡೋದು ಹೇಗೆ? ಹೊರಗಿದ್ದೋ ಒಳಗಿದ್ದೋ? ಅದಕ್ಕಂದ್ರೂ ಒಳಗಿದ್ದುಕೊಂಡೇ ಜಯ ಕೊಡ್ತಾನೆ, ಒಳಗಿದ್ದುಕೊಂಡೇ ಸೋಲನ್ನೂ ಕೊಡ್ತಾನೆ. ಅಲ್ಲ, ಇವನಿದ್ದಾನೆ ಅಂತ ಹೇಗೆ ಗೊತ್ತಾಗಬೇಕು? ಇವನೆಲ್ಲಿದ್ದಾನೆ? ಅದಕ್ಕೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಜ್ಯೋತಿರಾದಿ ರಿವಾಭಾತಿ ಸಂಘಾತಾತ ನವಿಚ್ಛತೆ ವಿಂದಂತೆ ಆತ್ಮಾನ ಆತ್ಮಸ್ತಂಭಿತ್ವ ಕವಯೋಂದದ. ಹೇಳ್ತಾರೆ, ಹಾಲು ಮುಂದಿಟ್ಟು ಜೀವನದಲ್ಲಿ ಅವನು ಹಾಲು ಕಾಸಿಲ್ಲ, ಏನು ಮಾಡಿಲ್ಲ, ಅಂಥವನ ಮುಂದೆ ಹಾಲಿಟ್ಟು ಇದರೊಳಗೆ ಬೆಣ್ಣೆ ಇದೆ ಅಂದರೆ ಅವನು ಕೈ ಆಡಿಸ್ತಾನೆ. ಹಾಗೆ ಎಲ್ಲಿರುತ್ತೆ, ಏನೂ ಇಲ್ಲ ಅಂತ. ಹಾಲು ಕಾಸಿ ಹೆಪ್ಪು ಕೊಟ್ಟು ಮೊಸರಾಗಿ ಅದನ್ನು ಕಡಿದು ಬೆಣ್ಣೆ ಬಂದು ಅದನ್ನು ಕಾಸಿ ತುಪ್ಪ ಮಾಡಿದವರಿಗೆ ಹಾಲನ್ನು ನೋಡಿದ ಕೂಡಲೇ ಇದರೊಳಗೆ ತುಪ್ಪ ಇದೆ ಅಂದರೆ ಹೌದು ಅಂತಾರೆ. ಯಾರು ಅನುಭವ ಇದ್ದವರು. ಅನುಭವ ಇಲ್ಲದವರು ಏನು ಮಾಡ್ತಾರೆ, ಹಾಲನ್ನು ನೋಡ್ತಾರೆ ಅದಕ್ಕೆ ತುಪ್ಪ ಇಲ್ಲದೆ ಕೈ ಆಡಿಸ್ತಾರೆ ಇಲ್ಲ ಅಂತಾರೆ. ಆ ಥರ ಭಗವಂತ ಸಾಮಾನ್ಯರಿಗೆ ಜ್ಞಾನವಿಲ್ಲದವರಿಗೆ ಇಲ್ಲ ಅಂತಾನೆ ತೋರ್ತಾರೆ, ಹಾಲಿನೊಳಗೆ ತುಪ್ಪದಂತೆ. ಆದರೆ ಜ್ಞಾನಿಗಳಿಗೆ ಅನುಭವದಿಂದ ಅದಕ್ಕೆ ಹೇಳಿ ವಿಂದಂತಿ ಆತ್ಮಾನಂ ಆತ್ಮಸ್ಥಂ ಮಥಿತ್ವ ಕವಯುವಂತತಃ. ಎಲ್ಲ ಜೀವರಾಶಿಗಳ ಒಳಗಿಟ್ಟು ಅವರವರ ಚೇಷ್ಟೆಗಳನ್ನು ಮಾಡಿಸುವುದನ್ನು ನೋಡಿ ಜೀವರಾಶಿಗಳ ಚೇಷ್ಟೆ ಆಗ್ತಾ ಇದ್ದರೆ ಅಲ್ಲಿ ಭಗವಂತ ಚೇಷ್ಟೆ ಮಾಡಿಸ್ತಾ ಇದ್ದಾನೆ ಅಂತಲೇ ಅರ್ಥ. ಇಲ್ಲವಾ ದೇವರು ಚೇಷ್ಟೆ ಮಾಡಿಸಿಲ್ಲವಾ, ಯಾರಿಗೂ ಕದಲಿಕ್ಕಾಗಲ್ಲ, ಏನು ಮಾಡಲಿಕ್ಕೂ ಆಗಲ್ಲ. ಇದನ್ನು ನೋಡಿ ಸರ್ವತ್ರ ಎಲ್ಲರೂ ಕದಲೋದನ್ನು ನೋಡಲ್ಲ. ಜ್ಞಾನಿಗಳು ಇರ್ತಾರೆ, ಅಜ್ಞಾನಿಗಳು ಒಟ್ಟೊಟ್ಟಿಗೆ ಕೂತಿರ್ತಾರೆ. ಜ್ಞಾನಿಗಳನ್ನು ಪ್ರತ್ಯೇಕ ಸೀಟ್ ಹಾಕಿಲ್ಲ ಕೂಡಿಸಿರಲ್ಲ, ಅವರು ಎಲ್ಲರಲ್ಲೇ ಬರ್ತಿರ್ತಾರೆ. ಎಲ್ಲರಂತೆ ವಸ್ತ್ರ ಉಟ್ಟಿರ್ತಾರೆ, ಎಲ್ಲರಂತೆ ಊಟ ಮಾಡ್ತಾರೆ, ಎಲ್ಲರಂತನೇ ಇರ್ತಾರೆ, ಸಾಮಾನ್ಯವಾಗಿ ಇರ್ತಾರೆ. ಹಾರಲ್ಲ, ಅರ್ಧ ತುಂಬಿದ ಕೊಡ ಹಾರುತ್ತೆ, ತುಳುಕ್ತಾ ಹಾರುತ್ತೆ. ಕೊಡ ಪೂರ್ಣ ತುಂಬಿದರೆ ತುಳುಕೋದೇ ಇಲ್ಲ, ಎಲ್ಲರ ಮಧ್ಯೆ ಇರ್ತಾರೆ. ನಾವು ಜನಗಳನ್ನು ನೋಡ್ತೀವಿ, ಅವರು ಜನಗಳನ್ನು ನೋಡ್ತಾರೆ. ನಾವು ಜನಗಳು ನೋಡಿದಾಗ ಇವ್ರು ಹೀಗೆ ನಕ್ಕರು, ಇವ್ರು ಹೀಗೆ ಬಿದ್ದರು, ಅವ್ರು ಹಾಗಾದ್ರು ಅಂತ ಅವ್ರು ನೋಡ್ತಿರ್ತೀವಿ. ಅವರು ನೋಡುತ್ತಾರೆ, ಟೈಮ್ ಪಾಸ್, ಎಲ್ಲರ ನೋಡ್ತಾ ಹಾಕೋತಿರ್ತೀವಿ. ಅರ್ಧ ಗಂಟೆ ಲೇಟ್ ಆಯಿತು, ನೈವೇದ್ಯ ಬಂದು ಅವ್ರು ನೋಡ್ತಾ ಇರ್ತೀವಿ, ಏನು ಮಾಡ್ತಾರೆ ಅವ್ರೇನು ಮಾಡಿದ್ರು. ಮತ್ತು ಜ್ಞಾನಿಗಳು ಅವರು ನೋಡ್ತಾರಂತೆ. ನೋಡೋ ಕಾಲಕ್ಕೆ ವ್ಯಕ್ತಿಗಳನ್ನು ನೋಡಲ್ಲ, ಆ ನೆಪದಿಂದ ಅವ ಕದಲದ ಅಲ್ಲಿ ಸ್ವಾಮಿ ಕದಲಿಸ್ತಾ ಇದ್ದಾರೆ, ಇವರು ನಕ್ಕರು ಸ್ವಾಮಿ ನಗಿಸ್ತಾ ಇದ್ದಾನೆ, ನೋಡಪ್ಪ ಒಬ್ಬನೇ ಎಲ್ಲರೊಳಗೆ ಹೇಗೆ ಮಾಡಿಸ್ತಾ ಇದ್ದಾನೆ. ಒಬ್ಬನಲ್ಲಿ ನಿಂದಾಡುವನು, ಬೇರೊಬ್ಬನಲ್ಲಿ ನೋಡುವನು, ಬೇಡುವನು ನೀಡುವನು, ಮಾತಾಡುವನು ಬೆರಗಾಗಿ. ಒಬ್ಬರಲ್ಲಿ ನೀಡ್ತಾನೆ, ಒಬ್ಬರಲ್ಲಿ ಕೊಡಿಸ್ತಾನೆ, ಒಬ್ಬರಲ್ಲಿ ಹಿಡಿಸ್ತಾನೆ. ಇದು ಗೊತ್ತು ನಮಗೆ, ನಾವೆಲ್ಲ ಜ್ಞಾನಿಗಳೇ. ಆ ಪಾರ್ಟ್ ಎಷ್ಟು ಕೆಳಕೊಂಬವರಿಗೆ ಅನುಸಂಧಾನಕ್ಕೆ ಬರಲ್ಲ. ಎಲ್ಲಿ ಒಬ್ಬರೇ ಎಲ್ಲರನ್ನು ನೋಡಿದಾಗ ದೇವರೇ ಅವರಲ್ಲಿ ನಿಂತು ಮಾಡಿಸ್ತಾ ಇದ್ದಾರೆ ಅನ್ನೋದು ನೆನಪಿಗೆ ಬರಲ್ಲ. ಆ ಭಾಗದಲ್ಲಿ ಲೋಪ ಇದೆ. ಮತ್ತೇನು ಮಾಡೋಣ, ತಿಳಿದಿದ್ದನ್ನು ಸದಾ ನೆನಪಿಗೆ ತಂದುಕೊಳ್ಳಲಿಕ್ಕೆ ಪ್ರಯತ್ನ ಪಡೋದೇ ಸಾಧನೆ, ಅದಕ್ಕಂತ ಇನ್ನೇನಿಲ್ಲ. ಅಲ್ರಿ ಅವರೇನು ಯಾವುದು ಯಾವ ರಥಾರಿ ವಿಷ್ಣು ಪಂಚಕ ಮಾಡಿದರು, 60 ವಾರಿನ ದಾನ ಕೊಟ್ಟರು, ಬಂಗಾರ ತಂಬಿಗೆ ಕೊಟ್ಟರು, ಇದು ಕೊಟ್ಟರು ಅದು ಕೊಟ್ಟರು. ಇವರು ಭೀಷ್ಮ ಪಂಚಕ ಮಾಡಿದರು, ಅವರು ಏನು ಬಂಡೆ ಮೇಲೆ ಊಟ ಮಾಡ್ತಾರೆ, ಅವರು ಆಕಾಶದಲ್ಲಿ ಊಟ ಮಾಡ್ತಾರೆ, ಇದು ಅದು ಎಲ್ಲ ನೋಡಿ ತಲೆ ಕೆಟ್ಟೋಗಿ ನಾನೇನು ಮಾಡಲಿ ಏನೂ ಮಾಡ್ತಾ ಇಲ್ಲ ಅಂತ ಕೊರತ್ತ ಹಾಕೋತಾ ಒಬ್ಬ. ಅದಕ್ಕೆ ದಾಸರ ಕರೆದ್ರೆ ಹುಚ್ಚ, ಯಾಕೆ ತಲೆ ಕೆಡಿಸ್ಕೊಂತೀಯ, ಇಷ್ಟು ಮಾಡು ಸಾಕು. ಏನು ದೇವರಿಗಿಷ್ಟವಾದ್ದು ಮಾಡಬೇಕಾ, ನಿನಗಿಷ್ಟವಾದ್ದು ಮಾಡಿ ದೇವರನ್ನು ಇಷ್ಟಪಡು ಅಂತ ಹೇಳಬೇಕಾ ಅಲ್ವೇ. ಊಟ ಬಡಿಸಿದರು, ಅವ್ರು ಏನು ಹಾಕಿದ್ರು ಊಟ ಮಾಡ್ತೀರಿ, ಹೌದೌದು. ಆದರೆ ನಿಮಗಿಷ್ಟವಾದ ಐಟಮ್ ಬಂದರೆ ಜಾಸ್ತಿ ಊಟ ಮಾಡ್ತೀರಿ. ಹಾಗೆ ದೇವರು ನಾವು ಯಾವ ರಥ ಮಾಡಿದ್ರು ಚೆನ್ನಾಗಿದೆ ಊಟ ಮಾಡ್ತಾರೆ, ತಗೊಳ್ತಾರೆ. ಆದರೆ ಅವನಿಗೇನಿಷ್ಟ, ನಾನು ಏನು ಮಾಡಿದರೆ ದೇವರಿಗಿಷ್ಟ ಅಂಬೋದು ನಾವು ದೇವರನ್ನ ಕೇಳಲ್ಲ. ಅವನಂದ ಮನವನಿತ್ತರೆ ತನ್ನ ನೀವು, ನಾನು ಬೇಕಾಗಿದ್ದು ನನ್ನ ಕಡೆ ಗಮನ ಕೊಡೋ ಸಾಕು, ನಿಂದೆಲ್ಲ ಕಟ್ಕೊಂಡು ನಾನು ಮಾಡಿ, ನಾ ಕೊಟ್ಟದ್ದೇ ಎಲ್ಲ, ನಾ ಕೊಟ್ಟದ್ದೇ ಎಲ್ಲ ಕಸ ನನಗೆ, ನನಗೆ ಬೇಕಾಗೇ ಇಲ್ಲ. ವಜ್ರ ತಟ್ಟೆ ಮಾಡಿಸಿದ್ವಿ, ಬಂಗಾರದಲ್ಲ ವಜ್ರದೇ, ವಜ್ರ ತಟ್ಟೆ ಮಾಡಿಸಿದ್ರು, ಎದುರಿಗಿಟ್ರು, ಪದಾರ್ಥ ಹಾಕಿದ್ರು, ಎಲ್ಲರೂ ಬಲವಂತ ಮಾಡ್ತಾರೆ. ಚೂರ್ತಗೊಳ್ಳಿ ಚೂರ್ತಗೊಳ್ಳಿ ಪಾಪ ತೋರು ತಿನ್ನೋದೇ ಇಲ್ಲ, ಬೇಡ 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 ಅಂತಾರೆ. ಅರ್ಥ ಆಗ್ತಾ ಇಲ್ಲ ಪಕ್ಕದವರಿಗೆ ಏನಾಗ್ತಾ ಇದೆ ಅಲ್ಲಿ ಅಂದರು. ಪಾಪ ಅವರು ಎಷ್ಟು ಬಲವಂತ ಮಾಡ್ತಾರೆ ಅಭಿಮಾನದಿಂದ, ಇವರು ತಿಂತಾನೇ ಇಲ್ಲ. ಏನು ಹಾಕಿದ್ದು ವಜ್ರದ ತಟ್ಟೆಯಲ್ಲಿ ಅವರು ಹಾಕಿದ ಪದಾರ್ಥ ಏನು ಅಂದರು? ಕಬ್ಬಿನ ಸಿಪ್ಪೆ. ವಜ್ರದ ತಟ್ಟೆಯಲ್ಲಿ ಕಬ್ಬಿನ ಸಿಪ್ಪೆ ಹಾಕಿ ಚೂರು ತಗೊಳ್ಳಿ ಅಂತ ತಿನ್ನಲಿಕ್ಕಾಗುತ್ತಾ ನಿಮಗೆ? ಹಾಗೆ ದೇವರಿಗೆ ನಾವು ಕೊಡೋ ಪದಾರ್ಥ ಏನು ಕವಚ ಹಾಲು ಈರು ಎಲ್ಲ ಸಿಪ್ಪೆ. ಅವನಿಗೆ ಬೇಕಾಗಿದ್ದೇನಯ್ಯ ಅಂದರೆ ನಮ್ಮ ಮನಸ್ಸು ಅವನ ಕಡೆಗೆ ಕೊಡೋದೇ. ಅಲ್ಲ ಹೇಗೆ ಕೊಡಲಿ? ಒಂದು ಮೂರ್ತಿ ಇಟ್ಟುಕೊಂಡು ಅದರಲ್ಲಿ ಕೊಂಡ ಇನ್ನೆಲ್ಲಿ ಕೊಡಲಿ? ಯಾಕಂದ್ರೆ ಕದಲುವ ಮೂರ್ತಿಗಳಿವೆ, ಕದಲದೇ ಇರುವ ಮೂರ್ತಿಯಲ್ಲಿ ನಾ ಮಾತಾಡಲ್ಲ. ಇದ್ರೂ ಸರಿ ಇಲ್ದಿದ್ರು ಸರಿ ಡೌಟ್ ಬರುತ್ತೆ ನಿಮಗೆ, ದೇವ್ರ ಇದಾರ ಇಲ್ವಾ ಅಂತ. ಹೌದು, ನೀವೇ ನೋಡಿ ಯಾರೋ ಕ್ಷೇತ್ರಕ್ಕೆ ಹೋದ್ರೆ ಎಲ್ಲರೂ ಹೇಳಿದ್ರು ಬಹಳ ಫೇಮಸ್ ಕ್ಷೇತ್ರ ಅಂದ್ರೆ, ಬಹಳ ಫೇಮಸ್ ಕ್ಷೇತ್ರ ಅಂದ್ರೆ ಅಲ್ಲ, ದೇವರು ಇರೋದು ಮುಖ್ಯ ಅಲ್ಲ. ನಾವು ಹೋಗ್ಲಿ, ನಾವು ಏನಾದರೂ ತೀರ್ಥಯಾತ್ರೆ ಮಾಡಬೇಕಾದ್ರೆ ಅಥವಾ ಏನಾದರೂ ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಯಾತ್ರಾ ಅಂದರೆ ಅದು ಫೇಮಸ್ ಆಗಿರಬೇಕು. ಎಲ್ಲರೂ ಹಬ್ಬಬ್ಬ ಅಂದರೆ ಅಲ್ಲಿಗೆ ಹೋಗ್ತೀವಿ, ಮಾಮೂಲಾಗಿ ಮೂಲೆಗಿದ್ರೆ ಹೋಗಲ್ಲ ಅಲ್ವೇ. ಈಗ ಹರಿದ್ವಾರ ಅನ್ನಿ, ಹರಿದ್ವಾರ ಅಂದರೆ ಎಲ್ಲ ಫೋನ್ಗಳು ಬಂದ್ಬಿಡುತ್ತೆ, ತಟ 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 ಫೋನ್ ಮಾಡುತ್ತೆ. ಸರ್ ಯಾವಾಗ ಹರಿದ್ವಾರ, ಯಾವಾಗ ಹೇಳಿ, ಯಾವಾಗ ಹೇಳಿ. ಹೊಸ ರೀತಿ ಒಂದು ಪ್ರಾಣಿ ಬರಲ್ಲ. ಯಾಕೆ ಹರಿದ್ವಾರ ಅಂದರೆ ಕ್ರೇಜು ಅಲ್ಲಿ ಬೇಕ. ಆದರೆ ಎಲ್ಲ ದ್ವಾರಗಳು ಇಲ್ಲೇ ಕೂತಿರುತ್ತೆ, ಹೊಸ ರೀತಿ ಅಲ್ಲಿದೆ ಎಂಬ ಎಚ್ಚರ ಕಳ್ಕೊಂಡಿರುತ್ತಾರೆ. ಅವರಿಗೆ ಹರಿದ್ವಾರ ಪಾತ್ರ ಹೋಗ್ಬೋದ್ರಿ, ಹೊಸ ರೀತಿ ಅದೇ ಇವರು ರಾಯ ಮಠ ಹೋಗ್ತಾರೆ ಅಂತ ಇಲ್ಲಿ ಬಿಡಿ, ಅದನ್ನು ಮಾಡ್ಕೊಳ್ಳಿ. ಅದಕ್ಕೆ ಅಮ್ಮನವರು ನಾನು ಹೇಳಿದೆ, ಅಮ್ಮ ನಾನು ಪ್ರವಚನಕ್ಕೆ ಬರ್ತೇನೆ, ಕೇಳಲಿಕ್ಕೆ ಮೂರು ಜನ ಜ್ಞಾನಿಗಳು ಕೂತಾರೆ, ನೀವು ಕೂತಿದ್ದೀರಾ, ನಂಗೆ ಸಾಕು. ಇನ್ನು ಬಂದವರು ಬರಲಿ. ಯಾರಿಗೆ ಹಣೆಯಲ್ಲಿ ಇಲ್ಲಿ ಬಂದು ಕೇಳಬೇಕು ಅಂತ ಬರೆದಿರುತ್ತೋ ಅವರಿಗೆ ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ. ಎಂಥ ಜ್ಞಾನಿಗಳು ಗೊತ್ತಾ, ಅಪರೂಪದ ಜ್ಞಾನಿಗಳು ಕೂತಿದ್ದಾರೆ, ಮಾತಾಡುವ ಗುರುಗಳು ಕೂತಿದ್ದಾರೆ. ಇವರಲ್ಲೇ ಇವರಿದ್ದ ಸ್ಥಳದಲ್ಲಿ ಸಕಲ ತೀರ್ಥಕ್ಷೇತ್ರ. ಅದು ಬಿಟ್ಟು ಎಲ್ಲೆಲ್ಲೋ ಓಡಿ ಹೋಗ್ತೀವಿ, ಇಲ್ಲಿ ಬರಲಿಕ್ಕೆ ನೆಗ್ಲಿಜೆನ್ಸ್ ಇರುತ್ತಲ್ಲ. ಆದ್ದರಿಂದ ಅಂತಹ ಪ್ರಾಣಿಗಳನ್ನು ಉದ್ಧಾರ ಮಾಡಲಿಕ್ಕೆ ಯಾರಿಗೂ ಕೈಲಾಗಲ್ಲ. ಸರಿ, ಹಾಗಲ್ಲ ಮತ್ತು ಏನೋ ತೊಂದರೆಗಳಿವೆ ಬರಲಿಕ್ಕಾಗಿಲ್ಲ, ಅವ್ರು ಬೇರೆ ಮಾಫಿ ಅವನು ಬೇಡ. ಆದರೆ ಈ ಕಾರಣದಿಂದ ಏ ಅದೇನು ಹರಿದ್ವಾರನ ನೈಮಿಷಾರಣ್ಯನ ಇದ ಇನ್ನೊಂದ ಅಲ್ಲಾದರೆ ಹೋಗ್ಬೋದಪ್ಪ, ಫ್ಲೈಟಲ್ಲಿ ಹೋಗಿ ಇಳಿದು ಮಾಡುವುದೇನು ಇಲ್ಲ. ಆ ಫ್ಲೈಟಲ್ಲಿ ಇಳಿದು ಆ ಕ್ಷೇತ್ರಕ್ಕೆ ಹೋಗಿ ಬೆಳಿಗ್ಗೆದ್ದು ಕೂಡಲೇ ಕಾಫಿ ಇದೆಯಾ, ಹಾಲಿದೆಯಾ, ತಿಂಡಿ ಇದೆಯಾ, ತೀರ್ಥ ಇದೆಯಾ, ಇದೇ ನೋಡೋದು. ಪ್ರವಚನ ಕಾಲಕ್ಕೆ ದೇವಾಲಯ ಈ ಭಾಗಕ್ಕೆ ನೈಮಿಷಾರಣ್ಯಕ್ಕೆ ಹೋಗ್ಬೇಕೆ, ಮನೆ ಕೂತ್ರೆ ಸಾಧ್ಯ. ಅದಕ್ಕೆ ಅದು ತಮಾಷೆಗತ್ತೆ. ಸರಿ, ಎಲ್ಲಿಗೆ ಬಂದು ವಿಷಯ ಎಲ್ಲಿ ಬಂದಿತ್ತು? ಅಲ್ಲವಾ ಬಾಧ್ಯವಾಧಕತಾಂಗತ. ಭಗವಂತ ಅವನೊಬ್ಬನೇ ಎಲ್ಲರಲ್ಲಿ ಇರ್ತಾನೆ, ಎಲ್ಲವನ್ನ ಮಾಡಿಸ್ತಾ ಬರ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾರೆ, ಹೇ ಆ ಸ್ವಾಮಿ, ತಾನು ಸಮ ಅಂತ ತೋರಿದ್ದಕ್ಕೆ ಹಿಂದೆ ಒಂದು ಇತಿಹಾಸ ನಡೆದಿತ್ತು. ಧರ್ಮರಾಜ ರಾಜಸೂಯ ಯಾಗ ನಡೆಸುವಾಗ ಅಗ್ರ ಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತಿದ್ದರೆ ಕೃಷ್ಣನಿಗೆ ಅಗ್ರ ಪೂಜೆ ಸಲ್ಲಿಸಿದರು. ಆವಾಗ ಬಾಯಿಗೆ ಬಂದಂತೆ ಮಾತಾಡಿದವ ಚೇದಿ ಭೂಪಾಲ, ಯಾರು? ಶಿಶುಪಾಲ. ಶಿಶುಪಾಲನ ತಲೆಯನ್ನು ಕತ್ತರಿಸಿದರೆ ಅವನೊಳಗಿರತಕ್ಕಂಥ ಜ್ಯೋತಿ ಜೀವ ಭಗವಂತ ಸನ್ನಿಧಾನ ಸೇರಿದೆ, ಸಾಯುಜ್ಯ ಮೋಕ್ಷವಂತು. ಅದನ್ನು ನೋಡಿ ಧರ್ಮರಾಜ ವೇನ ದೇವರನ್ನೇ ಬೈದಿದ್ದ, ಅವನು ತಮಸ್ಸಿಗೆ ಹೋದ, ಇವನೂ ಬೈತಾ ಇದ್ದ. ಯಾವಾಗಿಂದ? ಆರಭ್ಯ ಕಲಭಾಷಣ. ಹುಟ್ಟಿದಾಗಲಿಂದ ಮೊದಲು ನೋಡಿ ಬಂದಾಗಲಿಂದ ದೇವರನ್ನು ಬರ್ತಾನೇ ಇದ್ದಾನೆ ಅಂತ. ಇವನಿಗೆ ನಾಲಿಗೆಯಲ್ಲಿ ಬಿಳಿ ಕುಷ್ಠರೋಗ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ? ಸದ್ಗತಿಯಾಯಿತು. ಹಾಗಾದರೆ ಸಜ್ಜನರಿಗೆ ಸಂಶಯ ಬರುತ್ತೆ, ದೇವರನ್ನ ಬೈದರೆ ಸದ್ಗತಿಯೋ ಪೂಜೆ ಮಾಡಿದರೆ ಸದ್ಗತಿಯೋ ಅಂತ ಸಂಶಯ ಬರುತ್ತೆ. ಆದ್ದರಿಂದ ಈ ಸಂಶಯ ನಿವಾರಣೆ ಮಾಡಿ. ಧರ್ಮರಾಜನಿಗೆ ಸಂಶಯವಿಲ್ಲ, ಸಜ್ಜನರಿಗೆ ಬರುವ ಸಂಶಯವನ್ನು ಪರಿಹಾರ ಮಾಡಲಿಕ್ಕಾಗಿ ಅವರು ಕೇಳಿದಾಗ ವಿಶೇಷವಾಗಿ ನಾರದರು ಹೇಳ್ತಾ ಇದ್ದಾರೆ, ಅಯ್ಯ ನೀನು ಕೇಳಿದ್ದೇನು? ಶಿಶುಪಾಲ ದೇವರನ್ನ ಬೈದ, ದೇವ ಅವನ ತಲೆ ಕತ್ತರಿಸಿದ, ಬೈದದ್ದಕ್ಕೆ ಕತ್ತರಿಸಿದ ಅಂತ ನೀನ್ ತಿಳಿದೀಯ. ಅದು ನಮ್ಮಂಥವರಿಗಲ್ಲ, ದೇವರಿಗಲ್ಲ. ಯಾಕಂದ್ರು ನಿಂದನಸ್ತವ ಸತ್ಕಾರ ನೆಕ್ಕಾರರ್ಥಂ ಕಲೇವರಂ ಪ್ರಧಾನ ಪರಯೋಹು ರಾಜನ್ ಅವಿವೇಕೇನ ಕಲ್ಪಿತಂ ಅಲ್ಲಿ ಹೇಳ್ತಾರೆ. ದಿನಾಗ್ಲೂ ಹೇಳಿದ್ದೇ ಹೇಳಿದ್ದು, ಜೀವ ಜಡಕೆ ಭೇದ ಸರ್ವತ್ರ ಹೇಳ್ತೀರಾ? ಹೇಳ್ತೀವಿ. ಜೀವ ಅಂದ್ರೆ ಯಾರು? ನಾವು. ಜಡ ಅಂದ್ರೆ ತಮಗೆ ಥಾಲಿ. ಎಷ್ಟೊತ್ತು ಜಡ ಅಂದ್ರೆ ಹೊರಗಿಂದಕ್ಕೆ ಕಣ್ಣು ಹೋಗುತ್ತೆ, ನಮ್ಮ ಸುತ್ತೇ ಇದೆಯಲ್ಲ ಶರೀರ, ಅದು ಜಡ ಅನ್ನ ಕಲ್ಪನೆ ಬರಲ್ಲ. ಜೀವ ಜಡಕ್ಕೆ ಭೇದ ಸರ್ವತ್ರ ಅಂತ ಹೇಳಿದ್ದಾಯಿತು, ಕನ್ನಡಿ ಮುಂದೆ ಕೂತದ್ದಾಯಿತು. ನೋಡಿದಾಗ ಎಲ್ಲರನ್ನೂ ಕೇಳ್ತಾ ಇದ್ದೀನಿ, ಎಷ್ಟು ವರ್ಷ ಬಂತು ಒಬ್ಬೊಬ್ಬರಿಗೆ? 70, 50, 60 ಎಷ್ಟು ಬಂತು? ನಂಗೆ ಸೇರಿಕೊಂಡು ಯಾರಾದರೂ ಹುಟ್ಟಿದಾಗಲಿಂದ ಇಷ್ಟರ ಪರ್ಯಂತ ಆ ಕನ್ನಡಿ ಮುಂದೆ ಕೂತಾಗ ಒಳಗೆ ಕಾಣಿಸೋದು ನಾನಲ್ಲ ಅಂತ ಬಂತು ಎಂದಾದರೂ ಬಂತು? ಬರಲ್ಲ. ನಾನೇ 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 ಅಂತ ನೋಡ್ತಾ ಗಂಟೆ ಕಾಲ ಕಳೆದಿದ್ದೀವಿ, ಹೌದಾ? ಎಷ್ಟೋ ಬಂದು ಅದರಲ್ಲಿ ಬಂದು ಒಗ್ಗರಣೆ, ನಾನೆಷ್ಟು ಚೆನ್ನಾಗಿದ್ದೀನಿ ಅಂತ. ಆದರೆ ನಾವಲ್ಲವೇ ಅಲ್ಲ. ಆದರೆ ತಿಳುವಳಿಕೆ ಅನುಷ್ಠಾನಕ್ಕಿಲ್ಲ. ಹೇಳಿದ್ದೇನೋ ಜೀವಕ್ಕೂ ಜಡಕ್ಕೂ ಭೇದ, ಮಾಡಿದ್ದು ಒಂದು ಗಂಟೆ ಉಪಾಸನೆ, ನಾನು ಶರೀರ ಒಂದೇ, ನಾನು ಶರೀರ ಒಂದೇ, ನಾನೇ ನಾನೇ ನಾನೇ. ಅದಕ್ಕಂದ್ರು ಈ ಶರೀರ ನಮ್ಮಲ್ಲಿ ನಾನು ಅನ್ನೋದಿಷ್ಟಿವೆ, ಮೂರಿವೆ, ಮೂರು ನಾನುಗಳಿವೆ, ಮೂರು ನಾನು. ಯಾವುದು ನಾನು ಅಂದರೆ ಜೀವಿ, ನೀನು ಯಾರು ಅಂದರೆ ನಾನು ಅಂತ ಹೇಳೋದು ಎಕ್ಸಿಸ್ಟೆನ್ಸ್. ಮೋಕ್ಷಕ್ಕೆ ಹೋಗ್ತೀವಿ, ಮೋಕ್ಷದಲ್ಲಿ ನಾನು ಅಂಬೋದು ಇದೆಯೋ ಇಲ್ವೋ? ಇಲ್ಲ. ಕನಕದಾಸರು ಹೇಳಿದ್ದಾರ, ನೀವು ಹೇಳ್ತಾರ, ನಾನು ಹೋದರೆ ಮೋಕ್ಷಕ್ಕೆ ಹೋದರೆ. ಆದರೆ ಜೀವ ನಾನಿದ್ದೇನೆ, ನಾನೊಬ್ಬನಿದ್ದೇನೆ ಎಂಬ ಆ ನಾನು ಇದೆಯಲ್ಲ, ಮೋಕ್ಷದಲ್ಲೂ ಇದೆ. ಇಲ್ಲದಿದ್ದರೆ ಅದ್ವೈತಿಗಳಾಗ್ಬಿಡ್ತೀವಿ ನಾವು, ನಾನೇ ದೇವರು ಅಂತ ಆಗ್ಬಿಡ್ತೀವಿ. ದೇವರೊಬ್ಬರೇ ಉಳಿಯೋದವರಿಗೆ ನಾವು ಪ್ರತ್ಯೇಕ ಎಕ್ಸಿಸ್ಟೆನ್ಸ್ ಇರುತ್ತೆ. ನಮ್ಮ ಎಕ್ಸಿಸ್ಟೆನ್ಸನ್ನು ಸೂಚನೆ ಮಾಡುವ ನಾನು ಎಂದು ಬಿಡಲ್ಲ, ಅದಿದ್ದೇ ಇರುತ್ತೆ. ಎರಡನೇ ನಾನು, ಈ ಎರಡನೇ ನಾನು ಅಂದರೆ ಈ ಶರೀರವನ್ನು ನೋಡಿ ಇದು ನಾನೇ ಅಂತ ತಿಳಿದ ನಾನು. ಮೂರನೇ ನಾನು ಯಾವುದು ಅಂದರೆ ಹೇಳ್ತಾರೆ, ಭಗವಂತನೇ ಎಲ್ಲವನ್ನೂ ಮಾಡಿ ಮಾಡಿಸುವಾಗ ನಾ ಅಂದರೆ ಸ್ವಾತಂತ್ರ್ಯವನ್ನು ತನ್ನ ಮೇಲೆ ಹೇಳಿಕೊಳ್ಳೋದೇನಿದೆಲ್ಲ ಆ ಎರಡನೇ ನಾನು. ಈ ಎರಡು ನಾನುಗಳು ನಮಗೆ ತುಂಬ ದುಃಖಕರ, ತುಂಬ ದುಃಖಕರ. ಮರತದ್ದಕ್ಕೆ ಬಂತು ಆ ನಾನು. ಏನು ಈ ಶರೀರ ಬೇರೆ ನಾನು ಬೇರೆ ಅಂತ ಮರತದ್ದಕ್ಕೆ ಬಂತು, ದೇವರು ಬೇರೆ ನಾನು ಬೇರೆ ಅಂತ ಮರತದ್ದಕ್ಕೆ ಇನ್ನೊಂದು ದುಃಖ ನಾ ಅಂತ ಬಂತು. ಈ ಎರಡೂ ಮರತದ್ದಕ್ಕೆ ನಾವು ಬೇರೆ ಶರೀರ ಬೇರೆ ನಾನು ಬೇರೆ ದೇವ ಬೇರೆ ಇದು ಅನುಷ್ಠಾನಕ್ಕಿಲ್ಲದೆ ಹೋದದ್ದಕ್ಕೆ ನಮಗೀಗ ಬಂದ ಎಲ್ಲ ದುಃಖಗಳು ಇವೆ. ವಿಜಯದಾಸರು ಹೇಳ್ತಾರೆ, ನಮ್ಮ ಸಕಲ ದುಃಖಕ್ಕೆ ಕಾರಣ ಯಾವುದು? ಮೂಲ ಅಂದರೆ ಮಾಧವನನ್ನು ಮರತದ್ದೇ ಕಾರಣವೋ. ಚೆನ್ನಾಗಿ ಹೇಳ್ಬಿಡ್ತಾರೆ. ಸರಿ, ಈ ರೀತಿಯಲ್ಲಿ ನಮಗೆ ಈ ಶರೀರದ ಮೇಲೆ ಅಭಿಮಾನ ಜಾಸ್ತಿ, ಶರೀರದ ಮೇಲೆ ಅಭಿಮಾನ ಇದೆ. ಅದಕ್ಕೆ ಎದುರಿಗಿದ್ದವರಿಗೆ ನಾವು ಕಾಣಿಸ್ತೀವ ಅಂದರೆ ಜೀವ ಕಾಣಿಸ್ತಾನ ನಿಮಗೆಲ್ಲ, ನಾನು ಕಾಣಿಸ್ತಾ ಇದ್ದೆ ಜೀವ ಇಲ್ಲ, ಕಾಣಿಸೋದು ಯಾವುದು ಶರೀರ, ಅದನ್ನು ನೋಡೇ ಆಚಾರೋ ಆಚಾರೋ ಅಂತ ಕರೆಯುವ, ಹೌದಾ? ಅದನ್ನು ನೋಡೇ ನಿಮಗೆ ನಗೋದು, ನಿಮ್ಮನ್ನು ನೋಡಿ ನಿಮಗೆಲ್ಲ ಹವನ ಹಾರ ಹಾಕೋದು, ಅದನ್ನು ನೋಡಿ ಅದನ್ನು ಹೇಳ್ತಾ ಇದ್ದಾರೆ. ಈ ಶರೀರಕ್ಕೆ ಸತ್ಕಾರ ನಡೆದರೆ ತನಗೆ ನಡೆದಂತೆ, ಶರೀರವನ್ನು ನೋಡಿ ಬೈದರೆ ತನಗೆ ಬೈದಂತೆ, ಈ ಅಭಿಮಾನದಿಂದಾಗಿ ಬರ್ತಾ ಇದೆ. ದೇವರಿಗೆ ಆ ಅಭಿಮಾನವಿಲ್ಲ, ಅವನಿಗೆ ನಮ್ಮಂತೆ ಶರೀರಾದಿಗಳು ಇಲ್ಲ, ಆದ್ದರಿಂದ ಅವನಿಗೆ ಇಂಥದ್ದು ಯಾವುದೂ ಇಲ್ಲ. ಇನ್ನು ವಿಶೇಷವಾಗಿ ತಿಳಿಸಿಕೊಡ್ತಾರೆ, ಎನ್ ನಿಬಂಧೋ ಹಿಮಾನೋ ಎಂ ತದ್ವಧಾತ ಪ್ರಾಣಿನಾಂಪಧ ಕಥಾನಯಸ್ಯ ಕೈವಲ್ಯಾದ ಅಭಿಮಾನೋ ಅಖಿಲಾತ್ಮನ. ಇನ್ನು ಹೇಳ್ತಾರೆ, ಭಗವಂತನಿಗೆ ಯಾವ ರೀತಿಯಾದ ಅಭಿಮಾನಾದಿಗಳು ಇಲ್ಲ, ದ್ವೇಷಾದಿಗಳು ಇಲ್ಲ, ಅಸೂಯಾದಿಗಳು ಇಲ್ಲ, ಶುದ್ಧನಾಗಿದ್ದಾನೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಸಪ್ತಮಸ್ಕಂದ ಭಾಗವತ ಅಂದ ಕೂಡಲೇ ಹಿರಣ್ಯಕಶಿಪು ಪ್ರಹ್ಲಾದರಾಜ ನರಸಿಂಹದೇವರು ಒಂದು ತೆಂಗಿನಕಾಯಿ ಪಟ್ ಅಂತ ಹೊಡೆಯುವುದು ಹೊರಟವರು. ನರಸಿಂಹದೇವರು ಬರ್ತದೆ ಸಪ್ತಮ ಸ್ಕಂದ ಭಾಗವತ ಅಂದ ಕೂಡಲೇ ತೆಂಗಿನಕಾಯಿ ಬರುತ್ತಲ್ಲಿ, ಯಾವ ಸ್ಕಂದಕ್ಕೂ ಬರಲ್ಲ, ಈ ಸ್ಕಂದಕ್ಕೆ ಮಾತ್ರ ತೆಂಗಿನಕಾಯಿ ಬರುತ್ತೆ, ಅಲ್ಲಿ ಕಾಯ್ತಾ ಇರ್ತೇವೆ. ಯಾವಾಗ ನರಸಿಂಹದೇವರು ಬರ್ತಾರ ಬರ್ತಾರ ಬರ್ತಾರ, ಬಂದ ಕೂಡಲೇ ಕಾಯಿ ಒಡೆಯೋದ್ರಲ್ಲೇ ತಾತ್ಪರ್ಯ, ಒಡೆದುಕೊಳ್ಳೋದು ನರಸಿಂಹದೇವರು ಇರಬೇಕಾದ್ರೆ ಮಾಡ್ಕೊಳ್ಳಿ. ಅದಕ್ಕಂದ್ರು ತತ್ವಜ್ಞಾನ ಬೇಕು, ಅದು ಬರೋದರಲ್ಲೇ ನಮ್ಮ ಮನಸ್ಸಿದ್ದರೆ ಸಾಕು. ಅದಕ್ಕೆ ಇಲ್ಲಿ ಹೇಳ್ತಾರೆ, ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನ ವಾ ಸ್ನೇಹಾತ್ ಕಾಮೇನ ವಾ ಯುಂಜ್ಯಾತ್ ಕಥಂಚಿನ್ ನೆತ್ತದೆ ಪೃಥಕ್. ಅದಕ್ಕೆ ದೇವರಲ್ಲೇ ಯಾರು ಮನಸ್ಸಿಡತಾರೋ, ಬೇರೆದರ ಕಡೆಗೆ ಮನಸ್ಸನ್ನು ಕಣ್ಣನ್ನು ಕಳಿಸೋದಿಲ್ಲವೋ, ಯಾವುದರಿಂದ? ಭಕ್ತಿಯಿಂದಲೋ ಭಯದಿಂದಲೋ ವೈರದಿಂದಲೋ ದ್ವೇಷದಿಂದಲೋ ಯಾವುದೋ ಒಂದು ಕಾಮದಿಂದಲೋ. ಅದಕ್ಕೆ ಹೇಳ್ತಾರೆ, ಯಾವುದೋ ಒಂದನ್ನು ನೆಪ ಮಾಡಿ ದೇವರಲ್ಲಿ ಮನಸ್ಸು, ದೇವರಲ್ಲೂ ಮನಸ್ಸು, ದೇವರಲ್ಲೇ ಮನಸ್ಸು, ಮೂರಕ್ಕೂ ಬಹಳ ವ್ಯತ್ಯಾಸ, ಹೌದಾ? ದೇವರಲ್ಲೇ ಮನಸ್ಸು ಯಾರಿಡ್ತಾರೋ ಅವರು ಗೆದ್ದು ಹೋಗ್ತಾರೆ ಸಂಸಾರವನ್ನು. ಅದನ್ನು ಹೇಳ್ತಾ ಇದ್ದಾರೆ, ಯಥಾ ವೈರಾನುಬಂಧೇನ ಮರ್ತ್ಯ ತನ್ಮಯತಾಮಿಯಾತ್ ನ ತಥಾ ಭಕ್ತಿಯೋಗೇನ ಇತಿ ಮೇ ನಿಶ್ಚಿತಾಮತಿ. ದೇವರನ್ನು ವೈರದಿಂದ ನೆನೆದರೆ ಎಷ್ಟು ನೆನೆಯಲಿಕ್ಕಾಗುತ್ತೋ, ಸ್ನೇಹದಿಂದ ಅಷ್ಟು ನೆನೆಯಲಿಕ್ಕಾಗಲ್ಲ. ಇದು ನಾರದರು ಹೇಳೋ ಮಾತು, ಹೌದಾ ಅಲ್ವಾ? ನಂಬರು ಬಂದರೆ ಗೊತ್ತು, ನಾವು ಯಾರನ್ನಾದರೂ ಪ್ರೀತಿಯಿಂದ ಎಷ್ಟೊತ್ತು ನೆನೆಯಬಹುದು? ಒಂದು ಗಂಟೆ ಸಾಕಾಗುತ್ತೆ. ಅದೇ ಅವರೊಂದು 10 ಲಕ್ಷ ಟೋಪಿ ಹಾಕಿದ್ರೆ ನಮಗೆ ನೆನೆದು ನೆನೆದು ಹಲ್ಲು ಕಡಿದು ಕಡಿದು ಬೈದು 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 ಹಗಲು ರಾತ್ರಿ ಅವರೇ ತಲೆಯಲ್ಲಿ ಇರ್ತಾರೆ. ಯಾಕೆ? ದ್ವೇಷದಿಂದ ಒಬ್ಬರನ್ನು ನೆನೆದಷ್ಟು ಪ್ರೀತಿಯಿಂದ ನೆನೆಯಲಿಕ್ಕೆ ಆಗಲ್ಲ. ಹಾಗೆ ಅಂತ ನಾವು ದೇವರನ್ನು ದ್ವೇಷದಿಂದ ನೆನೆಯಲಿಕ್ಕೆ ಹೋಗಬೇಡಿ, ಅದು ಕೆಲವರಿಗೆ ಮಾತ್ರ, ಕೆಲವರಿಗೆ ಮಾತ್ರ ಅಂದರು. ಸರಿ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಸ್ವಾಮಿ, ನಾ ಸಪ್ತಮ ಸ್ಕಂದ ಭಾಗವತಕ್ಕೆ ಬಂದಿದ್ದೆ, ನಮಗೆ ಬದುಕಿನ ಸಾಧನೆಯ ಸೂತ್ರ ಹೇಳಿಕೊಡಿ. ಸುಮ್ಮನೆ ಒಣ ಪ್ರಯಾಸ ಆಗಬಾರ್ದು. ಯಾವಾಗುತ್ತೆ ನಾವು ಏನು ಮಾಡುತ್ತಾ ಇದ್ದೇವೆ ಎಂಬುದು ನಮಗೆ ಎಚ್ಚರ ಇಲ್ಲದೆ ಹೋದರೆ, ಅದರ ಸೀಕ್ರೆಟ್ಟೇ ಗೊತ್ತಿಲ್ಲದಿದ್ದರೆ, ಅವರು ಮಾಡಿದ್ರು ನಾ ಮಾಡಿದೆ, ಅವರು ಮಾಡಿದ್ರು ನಾ ಮಾಡಿದೆ ಅಂತ ಇನ್ನೊಬ್ಬರನ್ನ ಕಾಪಿ ಹೊಡೆಯೋದ್ರಲ್ಲೇ ಬದುಕೆಲ್ಲ ಹೋಗ್ಬಿಡುತ್ತೆ, ಹೌದಾ? ಅವ್ರು ಭಕ್ತಿ ಮಾಡಿದ್ರು ನಾನು ಭಕ್ತಿ ಮಾಡಿದೆ, ಅವ್ರು 1 ಲಕ್ಷ ಭಕ್ತಿ ಮಾಡಿದ್ರು ನಾನು 1,20,000 ಭಕ್ತಿ ಮಾಡಿದ್ದೀನಿ, ಈ ಥರ ಕಾಂಪಿಟೇಷನ್. ಏನು ಮಾಡಬೇಕು ಗೊತ್ತಿಲ್ಲ, ಸಾಧನೆ ಮಾಡಬೇಕು ಅಂತ ನೋಡಿದ್ರು, ಅವರು ಮಾಡಿದ್ದು ಮಾಡಿದೆ, ಇವರು ಮಾಡಿದ್ದು ಮಾಡಿದೆ, ಯಾಕೆ ಮಾಡಿದಿ, ಅವ್ರು ಮಾಡಿದ, ಅವ್ರು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಅದಕ್ಕಂದ್ರು ಸೂತ್ರ ಇಷ್ಟೇ, ಏನು ಅಂದ್ರೆ ಹೇಳ್ತಾರೆ, ಕೀಟ ವಿಶಸ್ಕೃತ ವೃದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂರಂಭದಯೋಗೇನ ವಿಂದತೆ ತತ್ಸ್ವರೂಪತ. ಅರ್ಥ ಆಯ್ತಾ ಶ್ಲೋಕ? ಆಗಿಲ್ಲಲ್ಲ, ಕನ್ನಡಕ್ಕೆ ಬರಲ. ಕೀಟ ವಿಶಸ್ಕಾರಿ ನೆನವಿಲಿ ಕೀಟಭಾವವ ತೊರೆದು ಬಿಟ್ಟು, ಇದೇ ಟ್ರಾನ್ಸ್ಲೇಷನ್ ಕೊಡ್ತಾರೆ. ಕೀಟ ಪೇಶಸ್ಕಾರಿ ನೆನವಿಲಿ ಕೀಟಭಾವವ ತೊರೆದು ತದ್ವತ್ ಖೇಟ ರೂಪವ ನೈದಿ ಆಡುವ ತೆರದಿ ಲೋಕದಲು ಕೈಟಭಾರಿಯ ಧ್ಯಾನದಿಂದ. ಹೌದಾ, ಇದು ಕೇಳ್ತಾ ಇರೋ ಕಾಲಕ್ಕೆ ಥಟ್ಟನೆ ಕನೆಕ್ಟ್ ಆಗ್ಬೇಕು ನಮಗೆ. ದಾಸರಾಯರೆಲ್ಲೋ ಹೇಳಿದ್ದಾರೆ ಹೇಳಿದ್ದಾರೆ ಎಲ್ಲ ಹೇಳುತ್ತಾರೆ ನೋಡಿ, ಅದು ಹೇಳದಾಗಿರೋದು ಇಲ್ಲವೇ ಇಲ್ಲ, ಎಲ್ಲ ಕೂತಿರುತ್ತೆ. ನಮ್ದೇ ದಡತನ ನೋಡಿಲ್ಲ ಅಷ್ಟೆ. ಏನಿದೆ ಚಿಕ್ಕ ಹುಳ, ಅದನ್ನು ಈ ಚಿಟ್ಟೆ, ಎಲ್ಲರೂ ಅದನ್ನು ಚಿಟ್ಟೆ ಅಂತೀರ? ಈ ದೇಶದವರು ಎಲ್ಲರೂ ಚಿಟ್ಟೆನೇ ಅಂಬೋದೆ ಸರಿ, ಯಾಕಂದ್ರೆ ಉತ್ತರ ಕರ್ನಾಟಕದ ಏನಂತಾರೋ ದಕ್ಷಿಣ ಕರ್ನಾಟಕ ಏನಂತಾರೋ ನಮ್ಗೆ ಗೊತ್ತಿಲ್ಲ, ವ್ಯತ್ಯಾಸ ವ್ಯತ್ಯಾಸ ಇರುತ್ತೆ. ಆದ ಕಾರಣ ಚಿಟ್ಟೆ ಗುಂಗಿ ಹುಳ ಅಲ್ಲ, ಗುಂಗಿ ಹುಳ ಅಂತಾರೆ. ಒಟ್ಟಾರೆ ಒಂದು ಹುಳವನ್ನು ತಂದ್ರೆ ಸಾಕು, ಸರಿಯಾ? ಯಾವ ಸಾಕು, ಅದಕ್ಕೆ ಯಾವ ಹೆಸರು ಇಡ್ತಿರೋ ಇಡ್ರಿ, ಸರಿಯಾ? ಅದು ಗೂಡು ಕಟ್ಟಿ ಆ ಹುಳವನ್ನು ಇಟ್ಟು ಆಹಾರವನ್ನು ಕೊಡ್ತಾ ಇರುತ್ತೆ. ಅದಕ್ಕೆ ನೀವು ಗುಂಗಿ ಹುಳ ಅಂತ ಯಾಕೆ ಹೆಸರಿಟ್ಟಿರಿ ಅಂದರೆ ಗುಯ್ ಅಂತ ಗುಂಗುಡ್ತಾ ಬರುತ್ತೆ, ಅದಕ್ಕೆ ಗುಂಗಿ ಹುಳ ಅಂದರೆ. ಸರಿ, ಶಬ್ದ ಮಾಡ್ತಾ ಬರುತ್ತೆ ತನ್ನ ರೆಕ್ಕೆಗಳಿಂದ, ಶಬ್ದ ಮಾಡ್ತಾ ಆಹಾರ ಕೊಡ್ತಾ ಇರುತ್ತೆ. ಒಳಗಿದ್ದದ್ದಕ್ಕೆ ಹುಳಕ್ಕೆ ಬೇರೆ ಲೋಕ ಇಲ್ಲ, ಅದರಲ್ಲೇ ಕೂತಿರುತ್ತೆ. ಇದರ ಕಾಂಟ್ಯಾಕ್ಟ್ ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ. ಇದರನ್ನೇ ನೆನೆಯಿತ, ಆಹಾರ ಕೊಟ್ಟಾಗ ಸಂತೋಷ ಪಡುತ್ತೆ, ಆ ಶಬ್ದ ಕೇಳಿ ಹೆದರ್ತಾ ಇರುತ್ತೆ. ಹೀಗೆ ನೆನೆದು 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 ತಾನು ಅದರಂತೆ ಆಗಿ, ಅದೇ ಆಗಲ್ಲ, ಅದರಂತೆ ಆಗಿ ಗೂಡನ್ನು ಸೀಳಿಕೊಂಡು ಹೋಗಿಬಿಡುತ್ತೆ. ನಾವು ದೇವ ಏನು ಮಾಡಿದ್ದಾನೆ, ಹುಳದಂತೆ ಇರುವ ನಮ್ಮನ್ನು ಈ ಗೂಡಲ್ಲಿಟ್ಟಿದ್ದಾನೆ. ಯಾವ ಗೂಡು? ಬ್ರಹ್ಮಾಂಡವೆಂಬ ಗೂಡು, ಅದರೊಳಗೆ ಭೂಲೋಕವೆಂಬ ಗೂಡು, ಅದರೊಳಗೆ ನಮ್ಮ ಊರು ಎಂಬ ಗೂಡು. ಅದೆಷ್ಟು ಇದು ಬಿಡಲ್ ನೋಡ್ರಿ, ನಮ್ಮೂರು ಒಂದು ಕೂಡಲೇ ಬಂದ್ಬಿಡುತ್ತೆ. ಆ ಗೂಡು ಅಭಿಮಾನದ ಗೂಡು, ಶರೀರ ಗೂಡು, ಈ ಗೂಡಿನಲ್ಲಿ ತಂದಿಟ್ಟಿದ್ದಾನೆ. ತಂದಿಟ್ಟು ಕಾಲ ಕಾಲಕ್ಕೂ ಕೊಡ್ತಾ ಬರ್ತಾ ಇದ್ದಾನೆ. ಏನು ಕೊಡಬೇಕು ಅವನಿಗೆ ಗೊತ್ತು, ನಾವು ಸೆಲೆಕ್ಟ್ ಮಾಡಿಕೊಂಡದ್ದಲ್ಲ, ಅವನು ಸೆಲೆಕ್ಟ್ ಮಾಡಿದ್ದು ಕೊಡ್ತಾ ಬರ್ತಾ ಇದ್ದಾನೆ. ಆದರೆ ಆ ಹುಳ ಅವನನ್ನೇ ಇಷ್ಟರವರೆಗೂ ಪ್ರಪಂಚದಲ್ಲಿ ಈ ಹುಳಗಳನ್ನು ಇಟ್ಟ ಮೇಲೆ ಯಾವ ಒಂದು ಹುಳ ಆದರೂ ಸತತ ಆ ಗುಂಗಿ ಹುಳವನ್ನು ನೆನೆಯದೇ ಸುಮ್ಮನೆ ಮಲಕೊಂಡಿದ್ದ ಹುಳಗಳು ಯಾವುದೂ ಇಲ್ಲ. ಇದೆಯಾ? ಗೂಡಲ್ಲಿದ್ದ ಹುಳಗಳು ಆ ಶಬ್ದ ಮಾಡ್ತಾ ಬಂದು ಆಹಾರ ಕೊಡುತ್ತಲ್ಲ, ಅದು ಆಹಾರ ತಿಂದುಬಿಟ್ಟು ಅದು ಕೊಡೋದನ್ನು ತನ್ನ ಪ್ರಾಣಿಗೆ ತಾನು ಮಲಕೊಂಡ ಹುಳಗಳು ಯಾವುದಿದೆಯಾ? ಪ್ರತಿಯೊಂದು ಹುಳ ಚಿಂತನೆ ಮಾಡಿ ಮಾಡಿ ಅದು ನೆನೆದು ನೆನೆದು ಎಲ್ಲ ಅದರಂತೆ ಆಗಿವೆ. ನಾವೇ ಪ್ರತ್ಯೇಕ, ಭಗವಂತ ಕೊಟ್ಟದ ತಿಂತೀವಿ, ಅವನನ್ನೇ ನೆನೆದು ನಾವು ಅವನಂತೆ ಆಗಬೇಕು ಇಷ್ಟೇ. ಅವನು ಜ್ಞಾನಾನಂದಮಯ, ನಾವು ಒಳಗೆ ಜ್ಞಾನಾನಂದಮಯರು. ನಾವು ಈ ಗೂಡನ್ನು ಬಿಡಿಸಿಕೊಂಡು ಅವನ ಜೊತೆಗೆ ಆನಂದವಾಗಿ ಸದಾ ಇರಬೇಕು, ಇಷ್ಟೇ ಪ್ರಿನ್ಸಿಪಲ್. ಇದಕ್ಕೆ ಬೇಕಾಗಿದ್ದೇನು? ಸತತ ಅವನ ನೆನಪು, ಅವನ ನೆನಪು ಸತತ ಬರಬೇಕು. ಇದೇ ಪ್ರಧಾನ ಸಾಧನ. ಅದು ಬರಲಿಕ್ಕೆ ನಾನಾ ತತಂಗ, ದೇವರ ಭಕ್ತಿ ಮೂಡಲಿಕ್ಕೆ ವೇದೋಕ್ತ ಕರ್ಮಾನುಷ್ಠಾನ ನಾನಾ 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 ರೀತಿ ಇಟ್ಟರು. ಅದಕ್ಕಂದ್ರೂ ವೇದೋಕ್ತ ಕರ್ಮಾನುಷ್ಠಾನ ಮಾಡುವುದರಿಂದ ಮನಃಶುದ್ಧಿ, ಶುದ್ಧವಾದ ಮನಸ್ಸನ್ನು ದೇವರಲ್ಲಿ ಇಡೋದು, ಇಷ್ಟೇ ಸಾಧನ. ಆ ಸೂತ್ರವನ್ನು ತಿಳಿಯದೆ ದೇವರಲ್ಲಿ ಮನಸ್ಸಿಡೋದೇ ಪ್ರಧಾನ. ಪ್ರಧಾನ ಸಾಧನ ಎಂಬುದು ಗೊತ್ತಿಲ್ಲದೆ ಹೊರಗಿನ ನಾನಾ ಕರ್ಮಗಳನ್ನು ಮಾಡುವುದರಲ್ಲೇ ಎಕ್ಸ್ಪರ್ಟ್ ಆಗಿಬಿಟ್ರೆ ಮಾಡಿ 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 ಮುಗಿಸೋದೆ. ಬೆಳಗ್ಗಿನ ತಂಬಿಗೆ ತೊಳೆದದ್ದೇ ತೊಳೆದದ್ದೇ, ತೆಂಗಿನಕಾಯಿ ಇಟ್ಟದ್ದೇ ಇಟ್ಟದ್ದೇ, ಆ ತೆಂಗಿನಕಾಯಿ ತಂಬಿಗೆ ಎರಡೂ ದೇವರು ನಮಗೆ ಅಲ್ವಾ. ತೆಂಗಿನಕಾಯಿ ಕಲಶ ಸಪರೇಟ್ ಮಾಡಿದರೆ ಅದು ತಂಬಿಗೆ ಸಪರೇಟ್ ಮಾಡಿದ್ರೆ ದೇವರಲ್ಲ. ತೆಂಗಿನಕಾಯಿ ಮೇಲೆ ಒಂದು ಅಂದರೆ ಕಲಶದ ಮೇಲೆ ತೆಂಗಿನಕಾಯಿ ಇಟ್ಟು ಕೂಡ ನಮಸ್ಕಾರ ಮಾಡ್ತಾರೆ ನೋಡಿ ದೇವರು ಅಂತ. ಅದು ದೇವರ ಅಭ್ಯಾಸ ಆಗಿದೆ ಹೌದಾ. ಆ ರೀತಿಯಲ್ಲಿ ಕರ್ಮವನ್ನು ಮಾಡುತ್ತಾ ಬಂದು ದೇವರ ನೆನಪೇ ಇಲ್ಲದೆ ಹೋದರೆ ಶ್ರಮ ಏವ ಹಿ ಕೇವಲ ಒಣಾಶ್ರಮ ಆಗುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದರಲ್ಲಿ ಹೇಳ್ತಾರೆ ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್. ಕಾಮ ಸ್ನೇಹ ಭಯ ದ್ವೇಷ ಯಾವ್ಯಾವ? ಗೋಪ್ಯ ಕಾಮಾತ್ ಭಯಾತ್ ಕಂಸ ದ್ವೇಷಾಚ್ಚೇದ್ಯಾದಯೋ ನೃಪ ಸಂಬಂಧಾತ್ ವೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯಾ ವಯಂ ವಿಭೋ. ಹೇಳ್ತಾ ಇದ್ದಾರೆ ಅಯ್ಯ, ಗೋಪಿಕಾಸ್ತ್ರೀಯರು ದೇವರ ಮೇಲೆ ಆಸೆಪಟ್ಟು ಆಸೆಯನ್ನು ನೆಪವಾಗಿಟ್ಟುಕೊಂಡು ಭಕ್ತಿ ಮಾಡಿ ಆ ಭಕ್ತಿಯಿಂದ ಆಸೆಯನ್ನು ಸುಟ್ಟು ಮೇಲಕ್ಕೆ ಬಂದರು. ಇನ್ನು ಕಂಸನೊಳಗಿರತಕ್ಕಂಥ ಭೃಗು ಮಹರ್ಷಿಗಳು ಭಯದಿಂದ ದೇವರನ್ನು ನೆನೆದರು. ಈ ಶಿಶುಪಾಲಾದಿಗಳು ದ್ವೇಷವನ್ನು ನೆಪ ಮಾಡಿಕೊಂಡು ದೇವರಲ್ಲೇ ಮನಸ್ಸಿಟ್ಟರು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ ನಿನ್ನ ಭಕ್ತ ಭಗವಂತನ ಭಕ್ತರಾದ ಯಾದವರೆಲ್ಲ ಕೃಷ್ಣ ನನ್ನವ 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 ಅಂತ ಬಳಗ ಅಪ್ಪ ಮುತ್ತಜ್ಜ ಈ ಥರ ಕೃಷ್ಣನನ್ನು ಚಿಂತನೆ ಮಾಡಿ ಅವರೂ ಹೋದರು. ಇನ್ನು ಸಂಬಂಧದಿಂದ ನೀವು ವಿಶೇಷವಾಗಿ ನಮ್ಮ ಕೃಷ್ಣ ಅಂತ ಬಾಂಧವ ಅಂದರು. ನಾವು ಭಕ್ತಿಯಿಂದ ಚಿಂತನೆ ಮಾಡುತ್ತೇವಯ್ಯ. ಈ ರೀತಿ ಎಲ್ಲರೂ ಅವನನ್ನು ನೆನೆದು ಅವರವರ ಸದ್ಗತಿ ಪಡೆಯಬೇಕಾದವರು. ಅದಕ್ಕೆ ಹೇಳಿದರು ಈ ಯಾವುದೂ ವೇನನಿಗೆ ಇಲ್ಲ ಆದ್ದರಿಂದ ವೇನ ತಮಸ್ಸಿಗೆ ಹೋದ. ಶಿಶುಪಾಲ ಹಾಗಲ್ಲ, ಅಲ್ಲ ಅವನು ದೈತ್ಯನೇ ಅಲ್ವಾ. ಅದಕ್ಕಂದರೂ ಶಿಶುಪಾಲನೊಳಗೆ ಇಬ್ಬರಿದ್ದಾರೆ, ಜಯ ಮತ್ತು ದೈತ್ಯ ಇಬ್ಬರು ಇದ್ದಾರೆ. ಆದ್ದರಿಂದ ಆ ಜಯನಿಗೆ ಸದ್ಗತಿಯಾಯಿತು, ದೈತ್ಯನಿಗೆ ಸದ್ಗತಿಯಾಗಿಲ್ಲ. ಇದು ನಾವು ಚೆನ್ನಾಗಿ ತಿಳಿಸ್ಕೋಬೇಕು, ತಿಳ್ಕೋಬೇಕಯ್ಯ. ಅವರಿಬ್ಬರು ಯಾರು ಗೊತ್ತಾ? ಜಯ ವಿಜಯರು, ವಿಷ್ಣೋಹ ಪಾರ್ಷದ ಪ್ರವರು, ಭಗವಂತನ ಶ್ರೇಷ್ಠವಾದ ಪಾರ್ಷದರೇ ಬಂದ್ರಯ್ಯ. ವಿಪ್ರಶಾಪಾತ್ ಪದಚ್ಯುತೌ, ಸನಕ ಸನಂದನಾದಿಗಳ ಶಾಪದಿಂದಾಗಿ ಅವರಿಗೆ ಪದಚ್ಯುತಿಯಾಗಿತ್ತು. ಅಂದರೆ ಆ ಪದದಿಂದ ಕಳೆದು ಬಿದ್ದರು. ಅದಕ್ಕಂದ್ರು ನೀವು ಹೇಳುವ ಮಾತು ಯಾಕೋ ನನಗೆ ನಂಬಿಕೆ ಬರ್ತಾ ಇಲ್ಲ. ಧರ್ಮರಾಜ ಹೇಳ್ತಾನೆ ಯಾಕಪ್ಪ ಯಾಕೆ ನಂಬಿಕೆ ಬರ್ತಾ ಇಲ್ಲ ಅಂದರೆ ಇವನ ಪುರಗೆ ಹೋದವರು ಒಮ್ಮಿಗನ್ನ ತಿರುಗಿ ಬರಬಹುದಾ? ನನಗೆ ಹಾಡು ಬರಲ್ಲ, ಅದಕ್ಕೆ ನಿಮ್ಗೆ ಹೇಳಿದೆ. ಇವನ ಪುರಕ್ಕೆ ಹೋದವರಿಗೆ ಎಂದೂ ನಾನ್ ರಿಟರ್ನ್ ಬೇಸಿಸಲ್ಲೇ ಹೋಗ್ತಾರೆ, ಹಿಂದೆ ಬಂದವರೇ ಇಲ್ಲ ಅಂತ ನಾ ತಿಳ್ಕೊಂಡು. ಮತ್ತೆ ವೈಕುಂಠದಲ್ಲಿದ್ದವರೇ ಬ್ಯಾಕ್ ಬಂದ್ರಲ್ಲಪ್ಪ, ಮತ್ತೆ ನಾನ್ ಬರಲ್ಲ ಅಂತ ಗ್ಯಾರಂಟಿ ಏನು? ಸಂಶಯ ಬರುತ್ತಲ್ಲ ಅದಕ್ಕೆ. ಅದಕ್ಕಂದ್ರು ಇಲ್ಲಯ್ಯ, ವೈಕುಂಠದಲ್ಲಿ ಎರಡು ಸ್ಥಾನ, ಎರಡು ಸ್ಥಾನ, ಒಂದು ಮುಕ್ತ ಸ್ಥಾನ, ಎರಡನೆಯದು ಅಮುಕ್ತ ಸ್ಥಾನ ಅಂತ ಎರಡು ಸ್ಥಾನಗಳು. ಆ ಸ್ಥಾನಗಳಲ್ಲಿ ಮುಕ್ತ ಸ್ಥಾನದಲ್ಲಿ ಯಾರಿರ್ತಾರೋ ಅವರು ಬರೋದೇ ಇಲ್ಲ ಹಿಂದಕ್ಕೆ, ಶಾಪ ಇಲ್ಲ ಏನೂ ಇಲ್ಲ. ಅಮುಕ್ತ ಸ್ಥಾನದಲ್ಲಿದ್ದವರು ಮಾತ್ರ ಬರ್ತಾರೆ. ಅವಾಗಂದ್ರು ಅದೇನದು, ಅಲ್ಲಿದ್ದವರು ಬರಲ್ಲ ಇಲ್ಲಿದ್ದವರು ಮಾತ್ರ ಬರ್ತಾರೆ ಅಂದರೆ ಅದ್ಯಾಕೆ? ಅದಕ್ಕಂದ್ರು ಪ್ರಶ್ನೆ ಹೇಳ್ತಾ ಇದ್ದಾರೆ. ದೇಹೇಂದ್ರಿಯಾಸು ಹೀನಾನಾಂ ವೈಕುಂಠ ಪುರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಏತದ್ ಅಖ್ಯಾತು ಮನಸ್ಸಿ. ಒಳ್ಳೆ ಆಳವಾದ ಪ್ರಶ್ನೆಗಳು ಬರ್ತಾ ಇದಕ್ಕೆ ಹೇಳ್ತಾರೆ. ನಮಗೆ ಶರೀರದ ಸಂಬಂಧ ಬರ್ತಾ ಇದೆ, ಇದು ಹೋದರೆ ಇನ್ನೊಂದು, ಇದು ಹೋದರೆ ಇನ್ನೊಂದು, ಇನ್ನೊಂದು ಇನ್ನೊಂದು, ಅದು ಯಾಕೆ ಹಾಗೆ ಬರ್ತಾ ಇದೆ? ಯಾವುದರಿಂದ ನಮಗೆ ಶರೀರಗಳು ಬರ್ತಾ ಇದೆ?
ಯಪ್ಪ ಯಾರು ಹೇಳ್ಕೊಟ್ರು? ಹೌದಾ?
ಬಹಳ ಒಳ್ಳೆ ಸಂತೋಷ ಆಯ್ತು. ನಮಗೆ ಶರೀರಗಳು ಬರಲಿಕ್ಕೆ ಕಾರಣ ಯಾವುದು ಅಂದರೆ ಲಿಂಗ ಶರೀರ. ದೇಹದ ಸಂಬಂಧ ಬರಲಿಕ್ಕೆ ಬೇಕಾದ ಸಂಬಂಧ ಲಿಂಗದೇಹ. ಆ ಲಿಂಗದೇಹವೇ ಕಳಕೊಂಡ ಮೇಲೆ ಮೋಕ್ಷಕ್ಕೆ ಹೋಗೋದು. ಅದೇ ಇಲ್ಲದಿದ್ದಾಗ ಮತ್ತೆ ಅಲ್ಲಿ ಶರೀರ ಸಂಬಂಧ ಬರುತ್ತೆ ಅಂತ ಪ್ರಶ್ನೆ. ಅದಕ್ಕಂದ್ರು ಮುಕ್ತ ಸ್ಥಾನದಲ್ಲಿದ್ದವರಿಗೆ ಮಾತ್ರ ಲಿಂಗದೇಹ ಇರಲ್ಲ, ಅಮುಕ್ತ ಸ್ಥಾನದಲ್ಲಿದ್ದವರಿಗೆ ಲಿಂಗದೇಹ ಇದ್ದೇ ಇರುತ್ತೆ. ಆದ್ದರಿಂದ ತಿರುಗಿ ಬರಲಿಕ್ಕೆ ಅವರಿಗೆ ಅವಕಾಶವಿದೆ ಅಂತ ಚೆನ್ನಾಗಿ ಹೇಳಿದರು. ಹೌದಾ? ಹೇಗಾಯಿತದು ಘಟನೆ? ಅದಕ್ಕೆ ಹೇಳ್ತಾರೆ, ಒಂದು ಸಲ ಯಾರು ಸನಕ ಸನಂದನಾದಿಗಳು ವೈಕುಂಠಕ್ಕೆ ಬಂದಾಗ ಇವರು ದ್ವಾರಪಾಲಕರಾಗಿದ್ದಾರೆ ಜಯವಿಜಯರು ತಡೆದ್ರು. ಇವರು ಹೇಗಿದ್ದಾರೆ, ಅವರು ಏನಿದ್ದಾರೆ ನೋಡಬೇಕಂದ್ರು. ಪಂಚಷಡ್ಧಾಯ ನಾರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ ಹೇಳ್ತಾ ಇದ್ದಾರೆ. ಇವರೆಷ್ಟು 5-6 ವರ್ಷದ ಹುಡುಗರಂತೆ ಇದ್ದಾರೆ ಶರೀರ. 5-6 ವರ್ಷದ ಹುಡುಗರ ಶರೀರದಂತೆ ಶರೀರ ಹೊತ್ತುಕೊಂಡಿದ್ದಾರೆ. ಆದರೆ ಇವರ ವಯಸ್ಸೆಷ್ಟು? ಪೂರ್ವೇಶಾಮಪಿ ಪೂರ್ವಜಾಹ, ಮೊದಲು ಹುಟ್ಟಿದವರಿಗಿಂತ ಮೊದಲು ಹುಟ್ಟಿದವರು. ಮೊದಲು ಹುಟ್ಟಿದವರು ಯಾರ್ಯಾರು? ದೇವತೆಗಳು. ದೇವತೆಗಳಿಂದ ಮೊದಲು ಹುಟ್ಟಿದವರು ಫೀಲ್ ಆಗ್ತಾರೆ, ಅವರು ಒಂದು ಕಾಟ ಕೊಟ್ಬಿಡ್ತಾರೆ. ದೈತ್ಯರು ದೇವತೆಗಳಿಗಿಂತ ಮೊದಲು ಹುಟ್ಟಿದವರು. ಅವರಿಗಿಂತ ಮೊದಲು ಹುಟ್ಟಿದವರು ರುದ್ರದೇವರು. ಅವರಿಗಿಂತ ಮೊದಲು ಹುಟ್ಟಿದವರು ಸನಕ ಸನಂದನಾದಿಗಳು ಎಲ್ಲರಿಗಿಂತ ಮೊದಲು ಹುಟ್ಟಿದವರು. ಪೂರ್ವದಲ್ಲಿ ಹುಟ್ಟಿದವರಿಗಿಂತ ಪೂರ್ವದಲ್ಲಿ ಹುಟ್ಟಿದವರು. ಅಂಥವರನ್ನ ನೋಡಿ ಹೇಳ್ತಾ ಇದ್ದಾರೆ ದಿಗ್ವಾಸ ಸಹ. ಅವರಿಗೆ ಮೈಯಲ್ಲಿ ಬಟ್ಟೆ ಇಲ್ಲ, ದಿಗಂಬರರಾಗಿ ಬರ್ತಾ ಇದ್ದಾರೆ. ಅವರನ್ನ ನೋಡಿ ಏನಂತ ತಿಳಿದರು? ಈ ಇಬ್ಬರು ದೇವಿಜಯರು ಅಂದರೆ ಶಿಶುವನ್ನು ಮತ್ವ. ಏ, ಚಿಕ್ಕ ಹುಡುಗರು ಬರ್ತಾ ಇದ್ದಾರೆ ಅಂಥೇಳಿ ತಡೆದ್ರಂತೆ. ಏ, ಹುಡುಗರೆಲ್ಲ ಇಲ್ಲಿ ಪ್ರವೇಶ ಇಲ್ಲ, ಬರಬೇಡಿ. ಅದು ನೋಡಿ ಸಿಟ್ಟು ಬಂತಂಥವರಿಗೆ. ಏ, ನಮ್ಮನ್ನು ತಡೆದಿದ್ದೀರಾ ಅಂತ ಶಾಪ ಕೊಟ್ಟರು. ಆವಾಗ ಹೇಳ್ತಾ ಇದ್ದಾರೆ ಶಾಪ ಕೊಟ್ಟಿದ್ದಕ್ಕೆ ಅವರು 3 ಜನ್ಮದಲ್ಲಿ ದೈತ್ಯರಾಗಿ ಬಂದರು. ಈ ಶಾಪ ಕೊಡೋದರಲ್ಲಿ ಏನಾದರೂ ವಿಶೇಷ ಇದೆಯಾ?
ಭಗವದ್ ಅವತಾರ, ಭಗವದ್ ಅವತಾರ.
ಹಾ, ದೇವರ ಅವತಾರಗಳಾಗಲಿಕ್ಕೆ ಈ ಶಾಪ ಕೊಡುವುದು ಒಂದು ಕಾರಣ. ಚೆನ್ನಾಗಿ ಇನ್ನ ಅಲ್ಲ, ನಾನು ಮಾತ್ರ ಮಾತಾಡಿದರೆ ಕೇಳಬಹುದು ಇಲ್ಲ ಮಲ್ಕೋಬಹುದು. ಅದಕ್ಕೆ ಪ್ರಶ್ನೆ ಕೇಳಿದಾಗ ಸ್ವಲ್ಪ ಎಚ್ಚರ ಆಗುತ್ತೆ. ಅದಕ್ಕೆ ಮಧ್ಯೆ ಪ್ರಶ್ನೆ ಕೇಳ್ತೀನಿ ನಾನು. ಯಾಕಂದ್ರೆ 1 ಗಂಟೆ ಪ್ರವಚನ ಆದರೆ ಪರವಾಗಿಲ್ಲ, ಸ್ವಲ್ಪ ಅಲರ್ಟ್ ಆಗಿರ್ತಾರೆ. 2 ಗಂಟೆ 3 ಗಂಟೆ ಅಂದರೆ ಪಾಪ ನೀವು ಸುಸ್ತಾಗಿಬಿಡ್ತೀರಲ್ಲ. ಅದಕ್ಕೆ ಮಧ್ಯೆ ಎಬ್ಬಿಸಲಿಕ್ಕೆ ಸ್ವಲ್ಪ ಪ್ರಶ್ನೆ ಮಾಡ್ತೀನಿ. ಇಂಟರಾಕ್ಟಿವ್ ಸೆಷನ್ ಇದ್ದರೆ ಎಲ್ಲರಿಗೂ ಆಕ್ಟಿವ್ ಆಗ್ತಾರೆ. ಹೌದಾ? ಸರಿ. ಹಾಗಾದರೆ ಸರಿ, ಭಗವಂತ ಯಾವುದೋ ಒಂದು ರೂಪದಲ್ಲಿ ಬರ್ತಾ ಇರ್ತಾನೆ. ಹೌದಾ? ಕಥಾಭಂಗ. ಯಾರ್ಯಾರಿಗೂ ಬಾಯಿಂದ ಏನೇನು ನುಡಿಸ್ತಾನೆ ಭಗವಂತ ಆಶ್ಚರ್ಯ ಆಗುತ್ತಲ್ಲ. ಆಯಾ ಕಾಲಕ್ಕೆ ಏನೇನು ಹೇಳಿಸಿ ಉದ್ಧಾರ ಮಾಡಿಬಿಡ್ತಾನ. ಅದೇ ಸಪ್ತಮ ಸ್ಕಂದ ಭಾಗವತ, ಇನ್ನೇನೂ ಇಲ್ಲ, ಇದು ನೋಡೋದೇ ಭಾಗವತ. ಸರಿ, ಅದಕ್ಕೆ ಸೂತ್ರ ಹೇಳ್ಕೊಡ್ತಾ ಇದ್ದಾರೆ. ಈಗ ನೋಡಿ, ಶಾಪ ಕೊಟ್ಟಲ್ಲ, ಶಾಪ ಕೊಟ್ಟವರಿಗೆ ಒಂದು ಹೆಸರಿದೆ, ಏನು ಸಿಟ್ಟನ್ನು ಗೆದ್ದವರು ಅಂತ. ಮತ್ತು ಸಿಟ್ಟ ಹಾಕುವಂಥವರಿಗೆ ಅದಕ್ಕಂದ್ರೆ ಸಿಟ್ಟು ಬರಲಿಲ್ಲ, ಸಿಟ್ಟು ಬಾರದೇನೆ ಶಾಪ ಕೊಟ್ಟರು. ಶಾಪ ಆದರೂ ಯಾಕೆ ಕೊಟ್ಟರು ಅದಕ್ಕಂದ್ರು, ಈ ಜಯವಿಜಯರು ಸನಕ ಸನಂದನಾದಿಗಳನ್ನು ತಡೆದ್ರಲ್ಲ, ಯಾಕೆ ತಡೆದ್ರು, ಮಕ್ಕಳು ಅಂತ ತಡೆದ್ರು. ಹೌದಾ? ಅಂದರೆ ಜಯವಿಜಯರಿಗೆ ಸನಕ ಸನಂದನಾದಿಗಳು ಯಾರು ಅಂತ ಪರಿಚಯವೇ ಇಲ್ವಾ? ಇಲ್ಲಲ್ಲ, ಇದ್ರೆ ತಡೀತಾ ಇದ್ರ ಇಲ್ಲ. ಅದಕ್ಕಂದ್ರು ಮನೆಯಲ್ಲಿ ಮುತ್ತಜ್ಜ ಇದ್ರೆ ಮರಿಮೊಮ್ಮಗನಿಗೆ ಮುತ್ತಜ್ಜನ ಪರಿಚಯವೇ ಇರಲ್ಲ. ಹಾಗೆ ದೇವತೆಗಳು, ಅವರಿಗಿಂತ ಮೊದಲು ಹುಟ್ಟಿದ ದೈತ್ಯರು, ಅವರಿಗಿಂತ ಮೊದಲು ಹುಟ್ಟಿದಂಥ ಏನು ಸನಕ ಸನಂದನಾದಿಗಳೇನಿದ್ದಾರಲ್ಲ, ಅವರ ಪರಿಚಯವೇ ಇಲ್ಲವಾ ಜಯವಿಜಯರಿಗೆ? ಅಂದರೆ ನಮ್ಮಂಥವರು ಅವರು ಯಾರವರು? ಜಾತಾಪರೋಕ್ಷಿಗಳು. ಹುಟ್ಟಿನಲ್ಲೇ ಅಪರೋಕ್ಷ ಇದೆ ಅವರಿಗೆ, ಎದುರಿಗೆ ಯಾರು ಬರ್ತಾ ಇದ್ದಾರೆ ಗೊತ್ತಾಗುತ್ತೆ. ಹಾಗಾದರೆ ಎದುರಿಗೆ ಯಾರು ಬರ್ತಾ ಇದ್ದಾರೆ ಗೊತ್ತಾಗಿಲ್ಲ ಅವರಿಗೆ, ಪರಿಚಯವೇ ಇಲ್ಲವಾ? ಅಂದರೆ ಪರಿಚಯ ಇದೆ ಅಂತ ಹೇಳಬೇಕು. ದೊಡ್ಡವರಾದ ಸನಕ ಸನಂದನಾದಿಗಳು ಬರ್ತಾ ಇದ್ದಾರೆ ಅಂತ ಇವರಿಗೆ ಪರಿಚಯ ಇದೆ ಅಂತ ಒಪ್ಪಬೇಕು. ಮತ್ತಂಥ ಕಾಲಕ್ಕೆ ಮಕ್ಕಳು ಒಂದು ಯಾಕೆ ತಡೆದ್ರು? ಅದಕ್ಕಂದ್ರು ಅಸುರ ಆವೇಶ, ಒಳಗೆ ಅಸುರನು ಬಂದ್ಬಿಟ್ಟಿದ್ದಾರೆ. ಪಕ್ಕ ಮನೆಯವರು ಇದ್ದಾರೆ, ನೀವು ಯಾವಾಗಲೂ ಹೋಗ್ತಾ ಇರ್ತೀರ, ತುಂಬ ಕ್ಲೋಸ್, ಮಾತಾಡದೇ ಇರ್ಲಿಕ್ಕಾಗಲ್ಲ, ದಿನಾಗೂ ಮಾತಾಡ್ತೀರ. ಆದರೆ ಅವತ್ತು ಹೋಗಿ ಮಾತಾಡಿಸಿದಾಗ ಅವರಂದರು, ಯಾರು ನೀವು ಅಂದರು, ನಿಮಗೆ ಶಾಕ್ ಆಯಿತು, ಏನು ಹೀಗೆ ಕೇಳ್ತಾರಲ್ಲ, ಯಾರು ನೀವು ಅಂದರು. ಆವಾಗ ಆ ಪಕ್ಕದವ್ರು ಹೇಳಿದರು, ಮನೆಯವರು, ನಿನ್ನೆ ರಾತ್ರಿಯಿಂದ ಹೀಗೆ ಮಾಡ್ತಾ ಇದ್ದಾರೆ, ಯಾರನ್ನು ನೋಡಿದ್ರು ಯಾರು ನೀನು ಯಾರು ನೀನು ಅಂತ. ಯಾಕೆ, ಏನಾಯ್ತು? ದೆವ್ವ ಬಡದಿದೆ, ದೆವ್ವ ಬಡದಿದೆ. ಹೌದಾ? ಕನ್ಫರ್ಮ್ ಆಯಿತು, ಏನೋ ಆ ಚೇಷ್ಟೆಯಿಂದ ಗೊತ್ತಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ನಿಮ್ಮ ಪಾಳಿ ನೀವು ಮನೆ ಬಂದರೆ ಆ ದೆವ್ವ ಬಡದ ವ್ಯಕ್ತಿ ನಿಮ್ಮ ಎದುರಿಗೆ ಬಂದು ಕೂತರು, ನಿಮ್ಮ ಎದುರಿಗೆ ಬಂದು ಕೂತರು. ನಿಮ್ಮ ಮನಸ್ಸಲ್ಲಿರುತ್ತೆ, ಆ ವ್ಯಕ್ತಿಯಲ್ಲಿರುತ್ತಾ ದೆವ್ವದಲ್ಲಿರುತ್ತಾ? ದೆವ್ವದ ಮೇಲೆ ಇರುತ್ತೆ, ಅವರು ಕಾಣಿಸೋದೇ ಇಲ್ಲ, ದೆವ್ವನೇ ಕಾಣಿಸ್ತಾ ಇರುತ್ತೆ ನಮಗೆ. ಅದೇ ರೀತಿಯಲ್ಲಿ ಈ ಜಯ ವಿಜಯರೊಳಗೆ ಅಸುರಾವೇಶ ಬಂದಿದೆ. ಆ ಅಸುರರಿಗೆ ಗೊತ್ತು ಸನಕ ಸನಂದನಾದಿಗಳು ಯಾರು ಅಂತ. ಆದರೆ ಒಳಗೆ ಹೋಗಿ ಇವರಿಗೆ ಆ ಕಾಲದಲ್ಲಿ ತಲೆ ಬ್ಲ್ಯಾಂಕ್ ಮಾಡಿಬಿಟ್ಟು, ಗೊತ್ತಾಗದಂತೆ ಮಾಡಿಬಿಟ್ರು. ಅದಕ್ಕೆ ಗೊತ್ತಿದ್ದ ದೊಡ್ಡವರಾದ ಸನಕ ಸನಂದನಾದಿಗಳು ಆ ಕ್ಷಣದಲ್ಲಿ ಚಿಕ್ಕ ಮಕ್ಕಳಂತೆ ತೋರಲಿಕ್ಕೆ ಕಾರಣ ಏನು? ಅಸುರಾವೇಶ. ಸರಿ, ಈ ಅಸುರಾವೇಶ ಇವ್ರಿಗೆ ಯಾಕೆ ಬಂತು ಅಂದರೆ ಪ್ರಾರಬ್ಧ ಕರ್ಮ ಇದ್ದದ್ದ. ಅವಾಗ ನೋಡಿದ್ರು ಈ ದೊಡ್ಡ ಸೂತ್ರ ನಮ್ಮಲ್ಲಿ, ಆ ಅಸುರನನ್ನು ಓಡಿಸಿದ್ರೆ ಸಾಕಾಗ್ತಿತ್ತಲ್ಲ, ಅಸುರಾವೇಶ ಬಂದಾಗ ಅಸುರರನ್ನು ಓಡಿಸಿದ್ರೆ ಸಾಕಾಗ್ತಿತ್ತು. ಮತ್ತೇನು ಮಾಡಿದರು ಅಂದರೆ ಅಸುರರನ್ನು ಓಡಿಸಿದ್ರು ಮತ್ತು ಬಂದು ಕೂಡುತ್ತಾರೆ. ಎಷ್ಟರವರೆಗೆ ಪ್ರಾರಬ್ಧ ಕರ್ಮ ಇರುತ್ತೋ ಅಷ್ಟರವರೆಗೆ ದೈತ್ಯರ ಕಾಟ ಇದ್ದೇ ಇರುತ್ತೆ. ಅದಕ್ಕೆ ಆ ಪ್ರಾರಬ್ಧ ಕರ್ಮ ಕಳ್ಕೊಂಡ್ಬಿಟ್ರೆ ದೈತ್ಯರು ನಮ್ಮನ್ನು ಮುಟ್ಲಿಕ್ಕೆ ಆಗಲ್ಲ. ಅದಕ್ಕಂದ್ರು ಈ ಪ್ರಾರಬ್ಧ ಕರ್ಮ ಇವರದ್ದು ಹೋಗಬೇಕಾದ್ರೆ ಏನೋ ಒಂದು ಔಷಧಿ ಕೊಡಬೇಕು ಇವರಿಗೆ ಅಂತ ನೋಡಿದರು. ನೋಡಿ ಏನು ಮಾಡಿದರು ಅಂದರೆ ಇದೇ ಸೂತ್ರ, ದೇವರನ್ನ ವೈರದಿಂದ ನೆನೆಯುವಷ್ಟು ಪ್ರೀತಿಯಿಂದ ನೆನೆಯಲಿಕ್ಕಾಗಲ್ಲ. ನಮ್ಮ ಕರ್ಮ ಕಳೆಯಬೇಕಾದರೆ ಒಂದೇ ಒಂದು ಖಡ್ಗ, ಯಾವುದು? ಭಗವಂತನ ಸತತ ನೆನಪು. ಆ ಸತತ ನೆನಪು ಪ್ರೀತಿಯಿಂದ ಸ್ವಲ್ಪತ್ತೇ ಮಾಡಲಿಕ್ಕಾಗುತ್ತೆ, ದ್ವೇಷದಿಂದ ಜಾಸ್ತಿ ಮಾಡಲಿಕ್ಕಾಗುತ್ತೆ. ಅದಕ್ಕೆ ಇವರು ತಮ್ಮ ಪ್ರಾರಬ್ಧ ಕರ್ಮವನ್ನು ದ್ವೇಷದ ನೆಪದಿಂದ ಸತತ ಭಗವಂತನ ಚಿಂತನೆ ಮಾಡಿ ಕಳಕೊಳ್ಳಲಿ ಅಂತ ದೈತ್ಯರ ಜೊತೆಗೆ ದೈತ್ಯರಾಗಿ ಹುಟ್ಟಿ, ದೇವತೆಗಳನ್ನು ದೈತ್ಯರಾಗಿ ಕನ್ವರ್ಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ದೈತ್ಯರ ಹೊಟ್ಟೆಯಲ್ಲಿ ಹುಟ್ಟಿ ಬನ್ನಿ ಅಂತ ಹೇಳಿದರು ಅವರಿಗೆ. ಆ ರೀತಿಯಾಗಿ ಶಾಪವನ್ನು ಕೊಟ್ಟರು. ಅಂದರೆ ಅವರ ಪ್ರಾರಬ್ಧ ಕರ್ಮವನ್ನು ಕಳೆಯಲಿಕ್ಕೆ ಬೇಕಾದ ಭಗವಂತನ ಸ್ಮರಣೆಯನ್ನು 3 ಜನ್ಮಗಳಲ್ಲಿ ಮಾಡಿಕೊಂಡು ಬರಲಿ ಅಂತ ಕೊಟ್ಟರೆ ಅದು ಶಾಪವೋ ವರವೋ? ಮತ್ತೆ ನಾವು ಹಾಗೇ ಕಥೆ ಮುಂದಕ್ಕೆ ಹೋದರೆ ಇವನೋ ಶಾಪ ಕೊಟ್ಟಂತೆ ಶಾಪ ಕೊಟ್ಟಂತೆ ಅಲ್ವಾ? ಶಾಪ ಅಲ್ಲ, ಭಗವಂತ ಅಷ್ಟು ಒಳ್ಳೆ ಅನುಗ್ರಹ ಮಾಡುತ್ತಾನೆ. ಸರಿ, ಈ ರೀತಿಯಾಗಿ ಶಾಪ ಪಡ್ಕೊಂಡು ಅವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ವಿಶುಪಾಲ ದಂತವೃತ್ತರಾಗಿ ಬಂದರು. ಅದರಲ್ಲಿ ಹಿರಣ್ಯಾಕ್ಷ ವರಾಹದೇವರಿಂದ ಸತ್ತ, ಹಿರಣ್ಯಕಶಿಪು ಮಗನನ್ನ ಕೊಲ್ಲಕ್ಕೆ ಹೋಗಿ ತಾನೇ ಸತ್ತ ನರಸಿಂಹನಿಂದ ಅಂತ ಹೇಳಿದಾಗ ಅವಾಗಂದ್ರು, ಅದು ಹೇಗೆ? ಒಳ್ಳೆಯವನಾದ ಪ್ರಹ್ಲಾದನನ್ನ ಕೊಲ್ಲಲಿಕ್ಕಾದರೂ ಆತನಿಗೆ ಮನಸ್ಸು ಹೇಗೆ ಬಂತು? ಇವೆಲ್ಲ ಪ್ರಶ್ನೆಗಳು ಬರ್ತಾ ಇದೆ. ಅದರಲ್ಲಿ ಒಳ್ಳೆ ಪ್ರಶ್ನೆ ಬರ್ತಾ ಇದೆ. ವಿದ್ವೇಷ ದೈತೆ ಪುತ್ರೆ ಕಥಮಾಸೀನ್ ಮಹಾತ್ಮನೆ ಬೃಹಿಮೇ ಭಗವನ್ ಏನ ಪ್ರಹ್ಲಾದೇವಿ ಅಚ್ಯುತಾತ್ಮನಿ. ಅಲ್ಲ, ಈ ಥರ ಹೇಳಿದ್ರೆ ಸಪ್ತಮ ಸ್ಕಂದ ಮುಗಿಯುತ್ತಾ ಅಂತ ಪ್ರಶ್ನೆ. ಈ 3 ದಿವಸದಲ್ಲಿ ನಾನು ಬಂದದ್ದೇ ಇಲ್ಲಿಗೆ ಸಪ್ತಮ ಸ್ಕಂದ ಭಾಗವತ ಸ್ವಲ್ಪ ವಿಸ್ತಾರವಾಗಿ ಹೇಳೋಣ ಅಂತ. ಮತ್ತು ಮಿಕ್ಕ ಸ್ಕಂದ ಸಾಕು, 1 ಗಂಟೆ ನನಗೆ ಸಾಕು. ಎಲ್ಲ ಸ್ಕಂದ ನೀವು ಕೇಳಿದ ಎಲ್ಲ ಕಥೆ ಒಂದು ಚೂರೂ ಬಿಡದೆ ಹೇಳಿ ಮಂಗಳ ಮಾಡಿಬಿಡ್ತೇನೆ. ಚಿಂತೆ ಮಾಡಬೇಡಿ, ಎಲ್ಲ ಸ್ಕಂದವೂ ಹೇಳ್ತೇನೆ. ಆದರೆ ಪ್ರಹ್ಲಾದರಾಜರ ಉಪದೇಶ, ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರ ಅಪರೂಪ, ಅದ್ಭುತವಾಗಿದೆ. ಅವರೆದುರಿಗೆ ಕೂತು ಹೇಳಬೇಕು ಅಂತ ಮನಸ್ಸಲ್ಲಿತ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಸರಿ, ಹಾಗಾದರೆ ಅವರಿಬ್ಬರು ಕೂಡ ಪ್ರಹ್ಲಾದರಾಜರನ್ನ ಯಾಕೆ ಕೊಲ್ಲಲಿಕ್ಕೆ ನೋಡಿದ? ಇಲ್ಲೇನಿದೆ, ಅಚ್ಯುತಾತ್ಮರಾಗಿರತಕ್ಕಂಥ ಪ್ರಹ್ಲಾದರಾಜರಲ್ಲಿ ಅಪ್ಪನಿಗೆ ದ್ವೇಷ ಯಾಕೆ ಬಂತು? ಮಗನ ಮೇಲೆ ಅಪ್ಪನಿಗೆ ಯಾಕೆ ದ್ವೇಷ ಬಂತು ಅಂತ ಇಷ್ಟೇ ಪ್ರಶ್ನೆ ಅಲ್ಲ. ಏನು ಪ್ರಶ್ನೆ? ಅಚ್ಯುತಾತ್ಮನಿ, ಅಚ್ಯುತಾತ್ಮರಂತೆ ಅವರು. ಅಚ್ಯುತ ಅಂದರೆ ಯಾರು? ಭಗವಂತ. ಯಾವ ಭಗವಂತ ಅಂದರೆ ನಮ್ಮನ್ನು ಎಡಬಿಡದೇ ಇರುವ ರೂಪ, ಬಿಂಬಮೂರ್ತಿ. ಅವನನ್ನೇ ಉಪಾಸನೆ ಮಾಡುವವರು, ಅಂದರೆ ಬಿಂಬೋಪಾಸಕರಾಗಿರತಕ್ಕಂಥ ಪ್ರಹ್ಲಾದರಾಜರಿಗೆ ಅಪ್ಪನೇ ಯಾಕೆ ದ್ವೇಷ ಮಾಡಿದ? ಅಲ್ಲ, ಯಾಕೆ ಮಾಡಬಾರದು? ಹಲೋ, ಮತ್ತು ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾರೆ. ಏನದು ಅಂದರೆ, ಬಿಂಬೋಪಾಸಕರ ಲಕ್ಷಣ ಏನು? ಭಗವಂತನನ್ನ ಏನಂತೆ ಉಪಾಸನೆ ಮಾಡುತ್ತಾರೆ? ಬಿಂಬನನ್ನ ಅಂದರೆ ಆತ್ಮ ಅಂತ ಉಪಾಸನೆ ಮಾಡ್ತಾರೆ. ಆತ್ಮ ಅಂದರೆ ಏನಂತ ಅರ್ಥ? ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ಈ ಉಪಾಸನೆಯ ಫಲವೇನು ಅಂದರೆ ಆಚಾರ್ಯ ಹೇಳ್ತಾರೆ, ಜಗತ್ತೆಲ್ಲ ವಶವಾಗುತ್ತೆ. ಜಗತ್ತೆಲ್ಲ ವಶವಾಗುತ್ತೆ, ನಮ್ಮನ್ನ ದ್ವೇಷ ಮಾಡುವವರೇ ಇರಲ್ಲ, ಎಲ್ಲರೂ ನಮ್ಮ ಹಿಡಿತ ಕೊಡ್ತಾರೆ. ಅವಾಗಂದ್ರು, ಎಲ್ಲರೂ ಬಿಡಿ, ಪ್ರಹ್ಲಾದರಾದರೂ ಬಿಂಬೋಪಾಸನ ಮಾಡಿದ್ದಾರೆ ಅನ್ನೋದು ಸತ್ಯ, ಸೂರ್ಯನಷ್ಟು ಸತ್ಯ. ಅದರ ಫಲ ಬರಬೇಕೋ ಇಲ್ವೋ? ಬರಲಿಲ್ಲ. ಯಾಕೆ? ಎಲ್ಲರೂ ಹಿಡಿತಕ್ಕೆ ಬರೋದು ಬಿಡಿ, ಅವರಪ್ಪನೇ ದ್ವೇಷ ಮಾಡಿದ, ಅವರಪ್ಪನೇ ದ್ವೇಷ ಮಾಡಿದ. ಹಾಗಾದರೆ ಪ್ರಹ್ಲಾದರಾದರು ಮಾಡಿದ ಬಿಂಬೋಪಾಸನೆಯ ಫಲ ಯಾಕೆ ಬರಲಿಲ್ಲ ಅಂತ ಇಷ್ಟು. ಅದಕ್ಕೆ ಉತ್ತರ ಕೊಟ್ಟರು, ಬಿಂಬೋಪಾಸನ ನಾಣ್ಯದಂತೆ 2 ಮುಖ. ಏನದು? ಭಗವದ್ಭಕ್ತರಲ್ಲಿ ಸದಾ ಭಕ್ತಿ, ಭಗವದ್ವೇಷಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಎಂದರು. ಈ 2 ಮುಖದಿಂದ ಕೂಡಿಕೊಂಡದ್ದೇ ಬಿಂಬೋಪಾಸನ. ಆದ್ದರಿಂದ ಪ್ರಹ್ಲಾದರಾಜರಿಗೆ ಸಜ್ಜೀವರಾಶಿಗಳು ಯಾರೂ ದ್ವೇಷ ಮಾಡಲಿಲ್ಲ. ದುಷ್ಟರಾದ ದೈತ್ಯ, ಹಿರಣ್ಯಕಶಿಪುವಿನಲ್ಲಿರತಕ್ಕಂಥ ದೈತ್ಯನ ದ್ವೇಷ ಬಂತಷ್ಟೇ, ಒಳಗಿರುವ ಜೈನ ದ್ವೇಷ ಬರಲಿಲ್ಲ. ಆ ರೀತಿಯಾಗಿ ಪ್ರಹ್ಲಾದರಾಜರಿಗೆ ಸಜ್ಜೀವರಾಶಿಗಳ ದ್ವೇಷ ಇದ್ದಿಲ್ಲ, ದುರ್ಜೀವರಾಶಿಗಳ ದ್ವೇಷ ಇತ್ತು, ಅದು ಬಿಂಬೋಪಾಸನೆಯ ಫಲ. ಅಂಥ ರೀತಿಯಲ್ಲಿ ತನ್ನ ತಮ್ಮನಾಗಿರತಕ್ಕಂಥ ಅಲ್ಲ, ಇದರಲ್ಲಿ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ, ಅದರಲ್ಲಿ ದೊಡ್ಡವರು ಯಾರು ಚಿಕ್ಕವರು ಯಾರು ಅಂದರೆ, ಹಿರಣ್ಯಕಶಿಪು ಜ್ಯೇಷ್ಠ, ಹಿರಣ್ಯಾಕ್ಷ ಚಿಕ್ಕ. ಅವನು ಸತ್ತು ಹೋದ ಕೂಡಲೇ ದೇವರ ಮೇಲೆ, ವಿಷ್ಣುವಿನ ಮೇಲೆ ಸಿಟ್ಟಿನಿಂದ ತನ್ನವರನ್ನೆಲ್ಲ ಕರೀತಾ ಇದ್ದಾನೆ, ಕರೆದು ಹೇಳ್ತಾ ಇದ್ದಾನೆ. ಎಲ್ಲರನ್ನ ಕರೆದು, ನೀವೆಲ್ಲರೂ ಹೋಗಿ ಎಲ್ಲೆಲ್ಲಿ ಆಕಳು, ಬ್ರಾಹ್ಮಣ, ವೇದ, ಯಜ್ಞ ಎಲ್ಲೆಲ್ಲಿ ನಡೆಯುತ್ತೋ ಎಲ್ಲ ಸುಟ್ಟಾಕಿ ಬಂದಿ. ಯಾಕಪ್ಪ ಅಂದರೆ, ನಾನೀಗ ಈ ವಿಷ್ಣುವನ್ನ ಕೊಲ್ಲಬೇಕು. ಆಗತ್ತೇನೋ? ಆಗತ್ತೆ. ಯಾಕೆ? ಇರೋದೇ ಅವನ ತಲೆಯಲ್ಲಿರುವ ಕಾನ್ಸೆಪ್ಟ್ ಏನಿದೆ, ಇರೋದೇ ಜೀವ ಜಡ ಎರಡೇ, ಜೀವ ಜಡ ಎರಡೇ. ವಿಷ್ಣುವು ಜೀವನೇ, ಬ್ರಹ್ಮನು ಜೀವನೇ, ರುದ್ರರು ಜೀವನೇ, ಇವರೆಲ್ಲರೂ ಕೂಡ ತಪಸ್ಸನ್ನು ಮಾಡಿ ಸಾವನ್ನು ಗೆದ್ದಿದ್ದಾರೆ, ಸಾವನ್ನು ಗೆದ್ದಿದ್ದಾರೆ. ಇನ್ನಷ್ಟು ತಪಸ್ಸು ಮಾಡಿ ಪೋಸ್ಟಲ್ಲಿ ಕೂತಿದ್ದಾರೆ. ಅದಕ್ಕೆ ನಾನೇನು ಮಾಡಬೇಕು ಅಂದರೆ, ಈ ಸಾವನ್ನು ಗೆದ್ದು ತಪಸ್ಸನ್ನು ಮಾಡಿ, ಸಾವನ್ನು ಗೆದ್ದು ನಂತರ ತಪಸ್ಸನ್ನು ಮಾಡಿ ಆ ಪೋಸ್ಟಲ್ಲಿ ಕೊಡಬೇಕು. ಬ್ರಹ್ಮದೇವರು ನಡೆಸಿಬಿಟ್ಟು ಕೂತು ಇಡೀ ಜಗತ್ತನ್ನು ರಿವರ್ಸ್ ಆಗಿ ಸೃಷ್ಟಿ ಮಾಡಬೇಕು. ಬ್ರಹ್ಮದೇವರು ಎಲ್ಲ ಬ್ರಹ್ಮದೇವರು ಒಂದೇ ಥರ ಸೃಷ್ಟಿ ಮಾಡ್ತಾ ಇದ್ರು, ಧಾತಾ ಯಥಾ ಪೂರ್ವಮಕಲ್ಪ ಏತ ಅಂತ. ಹಾಗಾಗಬಾರ್ದು, ನಾನು ರಿವರ್ಸ್ ಆಗಿ ಮಾಡಿಬಿಡ್ತೇನೆ, ಅಯಥಾಪೂರ್ವಂ ಕರಿಷ್ಯೇಹಂ ಅಂತ ಬಂದ. ಈ ರೀತಿಯಾಗಿ ಬಂದ. ಹಾಗಾದರೆ ದೇವರ ಕುರಿತು ಅವನ ಕಲ್ಪನೆ ಏನು? ನನ್ನಂತೆ ಒಬ್ಬ, ಅವನನ್ನು ಕೊಲ್ಲಲಿಕ್ಕಾಗುತ್ತೆ. ಅದಕ್ಕೆ ಹೇಳ್ತಾನೆ, ಮಚ್ಚೂಲ ಭಿನ್ನ ಗ್ರೀವೇಣ ಭೂರಿಣ ರುಧಿರೇಣ ವೈ ಯುದ್ಧ ಪ್ರಿಯಂ ಭ್ರಾತರಂತರ ವೈಷ್ಯ. ಇವನನ್ನು ನಾನು ಕೊಂದು ಬಿಡ್ತೇನೆ, ನನ್ನ ಶೂಲದಿಂದ ಕೊಂದು ಬಿಡ್ತೇನೆ. ಕೊಂದು ಬಿಟ್ಟಾಗ ಇವನಲ್ಲಿ ತುಂಬ ರಕ್ತವಿದೆ. ಅದಕ್ಕೆ ಇವರಿಗೆ ಬುದ್ಧಿ ಬರಲಿಕ್ಕೆ ದೇವರು ಶ್ರೀನಿವಾಸ ಬೆಟ್ಟಾದಾಗ ರಕ್ತ ಪ್ರವಾಹ ಸೃಷ್ಟಿ ಮಾಡಿ ತೋರಿಸಿದ. ಎಷ್ಟು? ಏಳು ತಾಳೆ ಮರದಷ್ಟು ಎತ್ತರ ಬಂತಂತೆ ರಕ್ತ ಪ್ರವಾಹ. ಅದು ನೋಡಿ ದೈತ್ಯನಿಗೆ ಅಯ್ಯೋ ಇವನಲ್ಲಿ ರಕ್ತ ಜಾಸ್ತಿ, ಅದಕ್ಕೆ ಬಲ ಜಾಸ್ತಿ ಅಂದುಕೊಂಡು ಅದಕ್ಕೆ ಅವನನ್ನು ಕೊಂದು ಬಿಡ್ತೇನೆ. ಆದರೆ ಸದ್ಯಕ್ಕೆ ಬಲ ಜಾಸ್ತಿ ಅವನಿಗೆ. ಈ ಬಲ ಯಾಕೆ ಬಂತು ಇವನಿಗೆ? ಈ ಬ್ರಾಹ್ಮಣರೇ ಕಾರಣ. ಸುಮ್ಮನೆ ಏನು ಯಜ್ಞ ಪೂಜಾ ಯಾಗ ಎಲ್ಲ ಮಾಡಿ ಅವನಿಗೆ ಬಲ ಕೊಡ್ತಾ ಇರ್ತಾರೆ. ಅದಕ್ಕೆ ಈ ಬ್ರಾಹ್ಮಣರನ್ನು ಕೊಂದು ಬಿಟ್ಟರೆ ಅವನಿಗೆ ಊಟ ಇರಲ್ಲ. ಊಟ ಇಲ್ಲದಿದ್ದರೆ ಬಡಕಲಾಗ್ತಾನೆ. ಬಡಕಲಾದರೆ ಕೊಂದು ಬಿಡ್ಬೋದು. ಇಷ್ಟು ತಲೆಯಲ್ಲಿದೆ. ಅದಕ್ಕೆ ಎಲ್ಲವನ್ನ ಧ್ವಂಸ ಮಾಡಿ ಅಂತ ಕಳಿಸ್ತಾರೆ. ನಂತರ ಅಲ್ಲಿ ಒಳ್ಳೆ ಮಾತಿದೆ. ವಿಷ್ಣು ದ್ವಿಜಕ್ರಿಯ ಮೂಲ ಯಜ್ಞ ಧರ್ಮಮಯ ಕುಮಾನ್. ಇಬ್ಬರಿದ್ದಾರೆ ಒಂದೇ ಶರೀರದಲ್ಲಿ. ಒಂದು ಮಾತು ಬರ್ತಾ ಇದೆ, ಅರ್ಥ ಎರಡು. ಒಂದೇ ಮಾತು ಅರ್ಥ ಎರಡು. ವಿಷ್ಣು ದ್ವಿಜಕ್ರಿಯಾ ಮೂಲ ಅಂತ ದೈತ್ಯ ಅಂದ. ಅಂದರೆ ವಿಷ್ಣು ಬದುಕಲಿಕ್ಕೆ ದ್ವಿಜರ ಹೋಮಾದಿ ಕ್ರಿಯೆಗಳೇ ಮೂಲ ಅಂತ. ಜಯ ಅಂದ, ವಿಷ್ಣು ದ್ವಿಜಕ್ರಿಯಾ ಮೂಲ, ದ್ವಿಜರ ಕ್ರಿಯೆಗಳಿಗೆ ಮೂಲ ಇವನೇ. ಇವನಿಲ್ಲದಾಗಿದ್ರೆ ಯಾವುದೂ ಇಲ್ಲ, ಇದರಿಂದ ಇವನೇನು ಬದುಕ್ತಾ ಇಲ್ಲ ಅಂತ. ಇಬ್ಬರ ಆಲೋಚನೆ ಬೇರೆ, ಎರಡನ್ನೂ ಒಂದೇ ವಾಕ್ಯದಲ್ಲಿ ತೋರಿ ಹೇಳಿದ ಅದ್ಭುತ ಕೌಶಲ್ಯ ನಮ್ಮ ವೇದವ್ಯಾಸ ದೇವರದ್ದು. ಅದ್ಭುತವಾಗಿ ಮಾಡಿದ್ದಾರೆ. ಆ ರೀತಿಯಲ್ಲಿ ನೀವೆಲ್ಲರೂ ಹೋಗಿ ಅಂತ ಕಳಿಸಿಕೊಟ್ಟು, ತದನಂತರ ತನ್ನ ತಾಯಿ ಹಿರಣ್ಯಾಕ್ಷನ ಹೆಂಡತಿ ಅವರ ಮಕ್ಕಳು ಎಲ್ಲರೂ ಅಳತಾ ಇದ್ದರೆ ಅವರಿಗೆ ಶ್ಲಕ್ಷ್ಣಯ ದೇಶ ಕಾರಜ್ಞ ಇದವಾಹ ಜನೇಶ್ವರ ಒಳ್ಳೆ ಮಾತಿನಿಂದ ಸಮಾಧಾನದ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಹೇಳುತ್ತಾನೆ? ಅಳಬೇಡ್ರಿ ಅಂಬಾಂಬ ಹೇ ವಧೂ ಪುತ್ರಾಹ ವೀರಮ್ಮಾರ್ಹತ ಶೋಚಿತ. ಇವನು ವೀರನಾಗಿ ಸತ್ತಿದ್ದಾನೆ, ಶತ್ರುವಿನ ಎದುರಿಗೆ ಹೆದರಿ ಹೋಗದೆ ಸತ್ತಿದ್ದಾನೆ. ಶತ್ರುವಿನ ಎದುರಿಗೆ ಯುದ್ಧದಲ್ಲಿ ಸತ್ತವನಿಗಾಗಿ ಅಳಬಾರದು. ಹಾಗಾದ್ರೆ ಮಿಕ್ಕವರಿಗೆ ಹೋಗಿ ಅಳಬಹುದು ಅಂತ, ಮಿಕ್ಕವರಿಗಾಗಿ ಅಳಬಹುದು ಅಂದರೆ ಇಲ್ಲ ಅಂದರು. ಸತ್ತವರಿಗೆ ಅಳಲೇಕೆ ಅಂತ ದಾಸರಾಯರಂತಾರೆ. ಯಾಕೆ ಯಾರಿಗೂ ಸಾವು ಬರದೆ ನಮ್ಮವರಿಗೆ ಮಾತ್ರ ಬಂದಿದ್ರೆ ಅಳ್ರಿ, ಎಲ್ಲರಿಗೂ ಬರ್ತಾ ಇರೋ ಕಾಲಕ್ಕೆ ನಮಗೂ ಬಂದು ಅಂದು ಯಾಕೆ ಅಳಬೇಕು, ನಮಗೂ ಬರುತ್ತೆ, ಎಲ್ಲರೂ ಬರುತ್ತೆ. ಕ್ಯೂವಲ್ಲಿ ಇದ್ದೀವಿ, ಒಬ್ಬರು ಮೊದಲು ಒಬ್ಬರು ನಂತರ. ಹೌದಾ? ಸಾಯಲೇಬೇಕು. ದೊಡ್ಡ ಮಾತ್ರೆ ಇದು. ಬಿ ಪಿ ಶುರು ಆದರೆ ಲೈಫ್ ಲಾಂಗ್ ಹಾಕ್ಕೋಬೇಕು ಟ್ಯಾಬ್ಲೆಟ್. ಹೌದಾ? ಶುಗರ್ ಬಂದರೆ ಲೈಫ್ ಲಾಂಗ್ ಹಾಕ್ಕೋಬೇಕು. ಹಾಗೆ ಲೈಫ್ ಲಾಂಗ್ ಹಾಕ್ಕೋಬೇಕಾಗಿದೆ, ಇಡೀ ಜೀವನ ಹಾಕ್ಕೋಬೇಕಾದ ಟ್ಯಾಬ್ಲೆಟ್ ಒಂದಿದೆ. ಏನದು? ಈ ಶರೀರ ಯಾವಾಗಾದರೂ ಬಿಟ್ಟೋಗುತ್ತೆ, ಯಾವಾಗಾದರೂ ಹೋಗುತ್ತೆ, ಯಾವಾಗಾದರೂ ಹೋಗುತ್ತೆ. ಬೆಳಗ್ಗೆ ಎದ್ದು ಒಂದು 10 ಸಲ ಸ್ಮರಣೆ ಮಾಡಿ, ಅಯ್ಯೋ ಏನು ರೀ ಸಾಯ್ತೀನಿ ಸಾಯ್ತೀನಿ ಅಂತ ಹೇಳಬೇಕ ಅನ್ರಿ ಅಂದರು. ಆ ಸತ್ತೋದ್ರೆ ಏನು ಸಹಾಯ ಅಲ್ಲ. ಯಾಕೆ ಬಾಬೀಜಿ ನಾವು ಅಂತೂ ಚೆನ್ನಾಗಿ ಇರ್ತೀವಿ, ಏನು ಅಷ್ಟು ಬೇಗ ನಾವೇನು ಹೋಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ರಾತ್ರಿ ಮಲಗುವಾಗ ಚಿಂತನೆ ಮಾಡಬೇಕಂತೆ, ಸ್ವಾಮಿ ಶರೀರ ಕೊಟ್ಟಿದೆಯ, ಯಾವಾಗಾದರೂ ನೀ ಕರೀತೀಯ, ನಾನು ಸಿದ್ಧ, ಬರಲಿಕ್ಕೆ ಸಿದ್ಧ. ಇದು ಅಂದುಕೊಳ್ಳುತ್ತಾ ಇದ್ದರೆ ಸಾಯುವಾಗ ನೋವಿರಲ್ಲ. ಸಾವು ಬರ್ತಾ ಇದ್ರೆ ಎಸ್ ನೋ ಪ್ರಾಬ್ಲಮ್, ಸಾಯ್ತೇನೆ, ಅಡ್ಡಿ ಇಲ್ಲ. ಯಾವಾಗಾದರೂ ಸಾಯ್ಬೇಕಾಗಿದೆ, ಈಗ ಬಂದೆ ಸ್ವಾಮಿ ನೀ ಕರೆದ್ರೆ ಬರ್ತೇನೆ. ಹಾಗೆ ನಾವು ಮೆಂಟಲ್ಲಿ ಪ್ರಿಪೇರ್ ಮಾಡಿಕೊಂಡಿದ್ರೆ ನಮ್ಮನ್ನು ನಾವು ಅದನ್ನು ಸಾಧನ ಅಂತ ಬರೋದು. ಸರಿ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಇವನಿಗಾಗಿ ಅಳಬೇಡಿ. ಅಲ್ಲ, ಅವನಿಗಾಗಿ ಅಳೋದರಲ್ಲಿ ಒಂದು ಭಾಗ ಏನು, ನಮ್ಮನ್ನು ಬಿಟ್ಟು ಹೋದ ಅದಕ್ಕೆ ಅಳ್ತೇವೆ. ಅದಕ್ಕಂದ್ರು ಜೀವರಾಶಿಗಳು ಒಟ್ಟಾಗಿ ಇರೋದೇ ಬಿಟ್ಟು ಹೋಗ್ಲಿಕ್ಕೆ. ಭೂತಾನಾಂ ಯಹ ಸಂವಾಸಃ ಪ್ರಪಾಯಾಮಿವ ಸೂರತೆ. ಅಮ್ಮ ಅಡಿಗೆ ಪರಿಸ್ಥಿತಿ ಎಲ್ಲ ರೆಡಿ? ನಾನು ಬಿಟ್ಟರೆ ನೇಳಿದ್ದೆ. ಹೌದಾ? ಆಯ್ತು, ಬಿಡ್ತೇನೆ. ಯಾಕಂದ್ರೆ ದೊಡ್ಡವರಿಗೆ ನೈವೇದ್ಯ ಕಟ್ಟಡ ಆಗಬಾರ್ದು. ಸರಿ, ಜೀವರಾಶಿಗಳೆಲ್ಲ ಒಟ್ಟಾಗಿದ್ದಾರೆ. ಹೇಗೆ? ಅರವಟ್ಟಿಗೆಯಲ್ಲಿ ಬಂದಂತೆ. ನೀರು ಕುಡಿಯೋ ಕಾಲಕ್ಕೆ ಈ ಹಳ್ಳಿಗಳಲ್ಲೆಲ್ಲ, ಸಿಟಿಯಲ್ಲಿ ಯಾರೂ ಮಾಡ್ತಾ ಇಲ್ಲ, ಇಲ್ಲಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಹಿಂದಿನ ಕಾಲಕ್ಕೆ ಅರವಟ್ಟಿಗೆ ಅಂತ ಮಾಡ್ತಾ ಇದ್ದರು. ಬಿಸಿಲು ಕಾಲದಲ್ಲಿ ಚಪ್ಪರ ಹಾಕಿ ಅಲ್ಲಿ ದೊಡ್ಡ ದೊಡ್ಡ ಮಡಕೆಗಳಲ್ಲಿ ಮಜ್ಜಿಗೆ ನೀರು ಮಜ್ಜಿಗೆ ಆದಮೇಲೆ ನೀರು ಇಟ್ಟುಕೊಂಡಿರ್ತಾ ಇದ್ರು, ಬಂದವರಿಗೆಲ್ಲ ಕೊಡ್ತಾ ಇದ್ರು. ಇವಾಗೆಲ್ಲ ಈ ವಾಟರ್ ಬಾಟಲ್ಸ್ ಎಲ್ಲ ಬಂದ್ಮೇಲೆ ಯಾರು ನೀರು ಕೇಳೋದೇ ಇಲ್ಲ, ಎಲ್ಲರೂ ಯಾರಾದರೂ ಪ್ಯಾಕೆಟ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಆ ಕಾಲಕ್ಕೆ ಹೇಗೆ ಹಳ್ಳಿಯಿಂದ ಹಳ್ಳಿಗೆ ಹೋಗೋ ಕಾಲಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ರು. ಬಸ್ಸು ಇರ್ತಾ ಇದ್ದಿಲ್ಲ, ಇದ್ದಲು ಬಸ್ ಇರ್ತಾ ಇತ್ತು. ಅದನ್ನು ತಡ್ಕೊಂಡು ಇವರೇ ತಡ್ಕೊಂಡು ಹೋಗ್ತಾ ಇದ್ರು, ಅದು ಸ್ಟಾರ್ಟ್ ಆಗ್ತಾ ಇದ್ದಿಲ್ಲ. ಆ ಥರ ಇರ್ತಾ ಇತ್ತು, ನಡ್ಕೊಂಡು ಹೋಗೋದೇ ಇತ್ತಲ್ಲಿ. ಅಂಥ ಕಾಲಕ್ಕೆ ಹಳ್ಳಿಯಿಂದ ಹಳ್ಳಿಗೆ ನಡ್ಕೊಂಡು ಬರೋ ಕಾಲಕ್ಕೆ ತುಂಬ ಬಾಯಾರಿಕೆಯಾಗಿ ಯಾರಾದರೂ ಒಂದು ತೊಟ್ಟು ನೀರು ಕೊಟ್ಟರೆ ಸಾಕಪ್ಪ ಅಂತಿರುತ್ತೆ. ಅಂಥ ಕಾಲಕ್ಕೆ ಅರವಟ್ಟಿಗೆ ನೋಡಿದರೆ ಪ್ರಾಣ ಬರುತ್ತೆ. ಅಲ್ಲಿ ಹೋಗಿ ಉಸ್ಸಪ್ಪ ಅಂತ ಕೂತ್ರೆ ಅವರವರ ಗಂಟು ಬಿಚ್ಚುತ್ತೆ. ಚೂರ ನೀರು ಮಜ್ಜಿಗೆ ಜೊತೆಗೆ ಅವರವರ ಗಂಟುಗಳು ಬಿಚ್ಚಿದಾಗ ಅಲ್ಲೇ ಇನ್ನೊಂದು ಪಾರ್ಟಿ ಕೂತಿರುತ್ತೆ. ಅಂಥವರೇ ಬಂದಿರ್ತಾರೆ, ಅವರು ಕೂತಿರ್ತಾರೆ, ಅವ್ರಿಗೂ ಇವ್ರಿಗೂ ಪರಿಚಯ ಆಗುತ್ತೆ. ಎಷ್ಟು ಗಳಸ್ಯ ಕಂಠಸ್ಯ ಅಂತ ಆಗ್ಬಿಡ್ತಾರೆ. ಹೌದಾ? ಆಗ್ಬಿಟ್ಟು ಟೈಮ್ ಬಂದು ಕೊಳ್ಳೆ ಯಾರ ಪಾಡಿಗೆ ಅವರು ಹೊರಟೋಗ್ತಾರೆ. ಅಷ್ಟೂ ಸ್ನೇಹ ಬೆಳೆದಿದ್ರು ಕೂಡ ಏನಿನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅಭಿಮಾನ ಬಂದ್ಬಿಡುತ್ತೆ ಒಂದು ಗಂಟೆಯಲ್ಲೇ. ಆದಮೇಲೆ ಏನು ರೀ ಸ್ವಲ್ಪ ಹೊತ್ತು, ಏ ನಾವು ಹೋಗ್ಬೇಕ್ರಿ, ಯಾರ ಪಾಡಿಗೆ ಹೊರಟೋಗ್ತಾ ಇರ್ತಾರೆ, ಇಲ್ಲೋರು ಯಾರು ಇಲ್ಲ. ಹಾಗಾದರೆ ಇಲ್ಲಿ ದೊಡ್ಡ ಸೂತ್ರ ಹೇಳಿಕೊಡ್ತಾ ಇದ್ದಾರೆ, ನಮ್ಮ ಜೀವನದಲ್ಲಿ ಎರಡೇ ಬರೋದು, ಒಂದು ಜಡ ಒಂದು ಚೇತನ. ಹೌದಾ? ನಮ್ಮ ಮನೆ ತುಂಬ ಇರೋದದೇ ಅಲ್ಲ, ಜಡ ಚೇತನ. ಅದು ಬಿಟ್ಟರೆ ಏನಿದೆ? ಅದೆಲ್ಲವೂ ಕೂಡ ಬಂದದ್ದೇ, ನಾವು ಹುಟ್ಟಿದ ಮೇಲೆ ಬಂದದ್ದೇ. ಇದು ಯಾವಾಗಾದರೂ ಹೋಗೋದು, ಜಡವಾದರೂ ಸರಿ ಚೇತನವಾದರೂ ಸರಿ. ಯಾರಾದರೂ ಕೊಟ್ರ ನಾವು ತಗೊಂಡುವ, ತಗೊಳ್ಳೋ ಕಾಲಕ್ಕೆ ಮಂಗಳ ಆಗುತ್ತೆ, ಯಾವಾಗಾದರೂ ಹೋಗುತ್ತೆ. ವ್ಯಕ್ತಿಗಳು ಬಂದ್ರ ಯಾವಾಗಾದರೂ ದೂರ ಆಗ್ತಾರೆ. ಯಾವ ಟೈಮಲ್ಲಾದರೂ ವ್ಯಕ್ತಿ ದೂರ ಆಗಬಹುದು, ಮುಖ ತಿರುಗಿಸಿ ಹೋಗಬಹುದು, ಏನು ಬೇಕಾದರೂ ಆಗ್ಬೋದು. ಅದಕ್ಕೆ ಮೆಂಟಲ್ಲಿ ಪ್ರಿಪೇರ್ ಆಗಿದ್ದರೆ ಬದುಕಿರ್ತೇವೆ, ಇಲ್ಲ ಕುದಿಯಾಟ. ಎಷ್ಟು ಕುದಿಯಾಟ ಇರುತ್ತೆ, ಆ ಪಕ್ಕ ಮನೆಯವರು ಏನೋ ಚೆನ್ನಾಗಿದ್ರಪ್ಪ, ಇದ್ದಕ್ಕಿದ್ದಂತೆ ಬೆಳಗ್ಗೆ ಕೂಡ ಮುಖ ತಿರುಗಿಸ್ಕೊಂಡು ಹೋದರು. ಮುಗಿದೋಯ್ತು, ಹೌದಾ? ಕುದ್ದು 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 ಅದು ಊಟವೂ ಹೋಗಲ್ಲ. ಯಾಕೆ ಹೀಗೆ ಮಾಡಿದ್ರು, ಯಾಕೆ ಹೀಗೆ ಮಾಡಿದ್ರು ಅವರಂತಾರೆ. ನಾನು ಏನೋ ಆಲೋಚನೆಯಲ್ಲಿ ಹೋದೆ, ನಿಮ್ಮನ್ನು ನೋಡಿ ತಿರುಗಿಸಿಲ್ಲ ಅಂತಾರೆ. ಇಲ್ಲಿ ಆ ಒಂದಕ್ಕೆ ಎಷ್ಟು ದುಃಖ. ಈ ಟ್ಯಾಬ್ಲೆಟ್ ಹಾಕೊಂಡ್ಬಿಟ್ರೆ ಯಾವ ಗೊಂಬೆ ಯಾವ ರೀತಿ ಪ್ರವರ್ತನೆ ಮಾಡಿದ್ರು ನನಗೆ ಅಡ್ಡಿಲ್ಲ. ಏನು ಬೇಕಾದರೂ ಮಾಡಿ, ಯಾವಾಗಾದರೂ ಹೋಗುತ್ತೆ ಅಂದುಕೊಂಡ್ರೆ ಟೆನ್ಷನೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ದೈವೇನ ಏಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಧ್ರುವ. ಸ್ವಾಮಿಯೇ ಸಂಬಂಧ ಕೊಡ್ತಾನೆ ನಮ್ಮ ಕರ್ಮಾನುಸಾರ. ನಮ್ಮ ಕರ್ಮಾನುಸಾರವೇ ದೇವರೇ ತೆಗೆದು ಬಿಡುತ್ತಾನೆ ಆ ಸಂಬಂಧಗಳನ್ನು. ಅದಕ್ಕೆ ನಾವು ದುಃಖ ಪಡಬಾರದು. ಅಲ್ಲ, ಅವನು ದೂರ ಆದದ್ದಕ್ಕೆ ದುಃಖ ಅಲ್ಲ, ಅವನೇ ಇಲ್ಲದೆ ಹೋಗ್ಬಿಟ್ಟಿದ್ದಾನಲ್ಲ. ಅಂದರೆ ಅವನು ಇಲ್ಲ ಅಂತ ತಿಳ್ಕೋಬೇಡಿ, ಜೀವ ಯಾವಾಗಲೂ ನಿತ್ಯ. ಉತ್ತರ ಕೊಟ್ಟು ಇನ್ನ ಮುಂದೆ ಹೇಳ, ಅಲ್ಲ ಜೀವ ಸತ್ತಿಲ್ವಾ? ಸತ್ತ ಅಂತ ಎಲ್ಲರೂ ಹೇಳ್ತಾರೆ, ಸತ್ತ 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 ಅಂತ. ಅದಕ್ಕಂದ್ರೂ ಇದು ಜನರು ಹೇಳುವ ಮಾತು, ಜ್ಞಾನವಿಲ್ಲದ ಜನರು ಹೇಳುವ ಮಾತು. ಅದಕ್ಕೆ ಗಮನ ಕೊಡಬೇಡಿ. ಅರ್ಗದೃಷ್ಟಾಂತ ಪಡ್ತಾರೆ, ನದಿ ಇದೆ, ನದಿಯ ದಡದಲ್ಲಿ ಗಿಡವಿದೆ, ಅದರ ಪ್ರತಿಬಿಂಬ ನೀರಲ್ಲಿ ಬೀಳುತ್ತಾ ಇದೆ. ಗಿಡದ ಪ್ರತಿಬಿಂಬ ಎಲ್ಲಿ ಬೀಳ್ತಾ ಇದೆ? ನೀರಲ್ಲಿ ಬೀಳ್ತಾ ಇದೆ. ನೀರು ಕದರ್ತಾ ಇದೆ. ಒಬ್ಬ ಬರೇ ನೀರನ್ನು ನೋಡಿದ, ನೋಡಿದ ಕೂಡಲೇ ಅದರಲ್ಲಿ ನೀರು ಕದಲಿದಾಗೆಲ್ಲ ಗಿಡ ಕದಲ್ತಾ ಇದೆ, ಗಿಡದ ಪ್ರತಿಬಿಂಬ ಕದಲ್ತಾ ಇದೆ. ಅದು ನೋಡಿ ಅಂತ, ಗಿಡ ಕದಲ್ತಾ ಇದೆ. ಮೇಲಿದ್ದವ ಹೇಳಿದ, ಗಿಡ ಕದಲ್ತಾ ಇಲ್ಲೋ, ನೀರಲ್ಲಿ ಅದರ ಪ್ರತಿಬಿಂಬ ಕದಲ್ತಾ ಇದೆ. ಹೌದಾ? ಹಾಗಾದರೆ ಗಿಡ ಕದಲ್ತಾ ಇದೆ ಅಂತ ಹೇಳಿದವನ ಮಾತು ನಾವು ನಂಬಬೇಕಾ ಬಿಡಬೇಕಾ? ನಂಬಬಾರದು. ಹಾಗೆ ಜೀವ ಸತ್ತ 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 ಅಂತ ಅಜ್ಞಾನಿಗಳು ಹೇಳಿದ ಮಾತು ಕೇಳಬೇಡಿ. ಜ್ಞಾನಿಗಳು ಹೇಳಿದ ಮಾತನ್ನು ಕೇಳಿ ಜೀವನಿಗೆ ಸಾವಿಲ್ಲ ಅಂತ ಹೇಳ್ತಾ. ಅದರಲ್ಲಿ ಇನ್ನೊಂದು ಕಥ, ಸುಯಜ್ಞ. ಋಷೀನರ ದೇಶದ ರಾಜ ಸತ್ತಿದ್ದಾನೆ, ಅವರ ಹೆಣ್ಣು ಮಕ್ಕಳೆಲ್ಲರೂ ಸೇರಿ ಹೆಣವನ್ನು ಸುಡ್ಲಿಕ್ಕೆ ಬಿಡ್ತಾ ಇಲ್ಲ. ಅಂಥ ಕಾಲಕ್ಕೆ ಯಮಧರ್ಮರಾಜರು ಚಿಕ್ಕ ಹುಡುಗನಾಗಿ ಹೊರಟು ಅವರಿಗೆ ಸಮಾಧಾನದ ಮಾತನ್ನು ಹೇಳ್ತಾ ಇದ್ದಾರೆ. ಅವರನ್ನು ನೋಡಿ ಹೇಳ್ತಾರೆ, ಅಯ್ಯ ಎಲ್ಲರಿಗೂ ವಯಸ್ಸಾಗಿದೆ, ಅಳತಾ ಇದ್ದಾರೆ ಇವರು. ಯಾಕೆ ಯಾಕ್ರಿ ವಯಸ್ಸಾದ್ರೆ ಅಳಬಾರ್ದ? ಎಲ್ಲರೂ ಸಾಯೋದನ್ನು ನೋಡ್ತಾ ಇದ್ದಾರೆ, ಸಾಯಲೇಬೇಕು ನಾವು. ಸತ್ತದ್ದಕ್ಕೆ ಯಾಕೆ ಅಳ್ತೀರಾ? ಅವಾಗಂದ್ರು ಮುಂದೆ ಹೇಳ್ತಾರೆ, ಈ ಒಂದು ಮಾತು ನಮ್ಮಲ್ಲಿ ಬರ್ತಾ ಇರುತ್ತೆ. ಏನಂತ, ನಾವು ಇವ್ರನ್ನ ಬಿಡಬಾರ್ದಾಗಿತ್ತು ಆ ಟೈಮಲ್ಲಿ ಹೋಗ್ಲಿಕ್ಕೆ, ಆ ಬಿಟ್ಟದ್ದಕ್ಕೆ ಹೋದ್ರು. ಹೌದು, ಆ ಟೈಮಲ್ಲಿ ಬಾತ್ರೂಮ್ ಹೋಗಿರ್ತಾರೆ, ಬಿದ್ದಿರ್ತಾರೆ, ಆ ಟೈಮಲ್ಲಿ ಹೋಗಬಾರ್ದಾಗಿತ್ತು. ಹೋದಾಗಿದ್ರೂ ಹೋಗ್ತಾರೆ. ಅದಕ್ಕೆ ಅವರು ಅಂದರು, ನಮ್ಮ ರಾಜನನ್ನ ನಾವು ಬಿಟ್ಟುಕೊಟ್ಟದ್ದೇ ಕಾರಣ. ಇಲ್ಲ ಮನೆಯಲ್ಲಿದೆ, ಚೆನ್ನಾಗಿರ್ತಾ ಇದ್ದ. ಅದಕ್ಕೆ ಹೇಳ್ತಾರೆ, ಪತಿಚ್ಯುತಂ ತಿಷ್ಠತಿ ತಿಷ್ಠ ರಕ್ಷಿತಂ ಗೃಹೇ ಸ್ಥಿತಂ ತದ್ ವಿಹತಂ ವಿನಶ್ಯತಿ ಜೀವಜ್ಜನಾಥೋಪಿ ತದೀಕ್ಷಿತೋ ಮನೆ ಗೃಹೇಪಿ ಗುಪ್ತಸ್ಯ ಹತೋನ ಜೀವತಿ. ಭಗವಂತ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದರೆ, ನಮ್ಮ ವಸ್ತುವನ್ನು ಅದು ನಮಗೆ ನಮ್ಮದೇ ಆಗಿದ್ದರೆ, ಕರ್ಮ ಸಂಬಂಧ ಇದ್ದರೆ, ಹಾದಿಯಲ್ಲಿ ಬಿದ್ದಿದ್ರೂ ನಮ್ಮದೇ ಆಗುತ್ತೆ, ಇಲ್ಲವಾ ಮನೆಯಲ್ಲಿ ಬಚ್ಚಿಟ್ಟರೂ ನಮಗೆ ಸಿಗಲ್ಲ. ನಮ್ಮ ವೈಕುಂಠ ಆದಮೇಲೆ ನಮ್ಮ ಮಕ್ಕಳಿಗೆ ಸಿಗುತ್ತೆ, ನಮಗೆ ಸಿಗೋದೇ ಇಲ್ಲ, ಹಾಳಾಗೋಗುತ್ತೆ. ಅಥವಾ ಕಾಡಲ್ಲಿ ಇದ್ದರೂ ಮನುಷ್ಯ ಚೆನ್ನಾಗಿರ್ತಾನೆ, ಮನೆಯಲ್ಲಿ ಬಚ್ಚಿಟ್ಟರೂ ಸತ್ತು ಹೋಗ್ತಾನೆ, ಭಗವಂತ ಕೊಂದರೆ. ಆದ್ದರಿಂದ ನಿಮ್ಮ ರಾಜ ನೀವು ಬಿಟ್ಟದಕ್ಕೆ ಸತ್ತು ಹೋದ ಅಂತ ತಿಳ್ಕೋಬೇಡಿ ಅಂತ ಅವರಿಗೆ ತುಂಬ ಹೇಳ್ತಾ ಅಲ್ಲಿ ಇನ್ನೊಂದು ಕಥೆ ಹೇಳ್ತಾರೆ ಯಮಧರ್ಮರಾಜರು. ಏನದು ಅಂದರೆ, ಎರಡು ಪಕ್ಷಿಗಳು ಎಲ್ಲ ಮಕ್ಕಳಿಂದ ಕೂಡಿಕೊಂಡು ಚೆನ್ನಾಗಿವೆ. ಬೇಟೆಗಾರ ಬಂದ, ಒಂದನ್ನು ಬಲೆ ಹಾಕಿ ಹಿಡಿದ, ಇನ್ನೊಂದು ಅಡತಾ ಕೂತಿತ್ತು, ಬಾಣ ಹಾಕಿ ಕೊಂದ ಅಂದರು. ಅಲ್ಲ, ಹಾರಿ ಹೋಗಿದ್ರೆ ಬದುಕೋದಾಗಿತ್ತಲ್ಲ. ಅದಕ್ಕೆ ಸತ್ತವರಿಗಾಗಿ ಅಳತಾ ಕೂತರೆ ನೀವೇ ಸಾಯಬೇಕಾಗುತ್ತೆ. ಆದ ಕಾರಣ ಸತ್ತಾಗ ಚೂರು ಅಳಬಹುದು, ಆದರೆ ಇಡೀ ಜೀವನ ಸತ್ತವರಿಗಾಗಿ ಅಳೋದು ಸರಿಯಲ್ಲ ಅಂತ ಉಪದೇಶವನ್ನು ಕೊಟ್ಟ ಕೂಡಲೇ ದಿತೀ ದೇವಿ ಅದನ್ನು ಕೇಳಿ ಸಂತೋಷವಾಗಿ ಎಲ್ಲ ದುಃಖವನ್ನು ಕ್ಷಣದಲ್ಲಿ ಮರೆತು ಭಗವಂತನಲ್ಲಿ ಮನಸ್ಸಿಟ್ಟು. ಅವಾಗ ಪ್ರಶ್ನೆ, ಹಿರಣ್ಯಕಶಪು ಉಪದೇಶ ಕೊಡೋದೇನು, ಅದಕ್ಕೆ ಅವರ ಅಮ್ಮನಿಗೆ ಪರಿಣಾಮ ಆಗೋದೇನು ಅಂದರೆ, ಒಳಗೆ ದೈತ್ಯ ಅಲ್ಲ ಜಯನಿದ್ದಾನೆ, ಅಪರೂಪದ ಹರಿಭಕ್ತನಿದ್ದಾನೆ, ಅನುಷ್ಠಾತೃ. ಯಾರಿಗೆ ಇಷ್ಟು ಸಿದ್ಧ, ಅದು ತತ್ವಜ್ಞಾನ ಏನೇ ಆಗಿರಲಿ, ಹೇಳುವಂಥ ವ್ಯಕ್ತಿ ಅನುಭವಕ್ಕೆ ಇಡದೇ ಹೇಳಿದರೆ ಟೇಪ್ ರೆಕಾರ್ಡ್ರಲ್ಲಿ ಕೇಳಿದಂತೆ ಇರುತ್ತೆ. ಹೇಳುವ ವ್ಯಕ್ತಿ ಅನುಷ್ಠಾನಕ್ಕೆ ಚುರಾದರೂ ಇಟ್ಟಿದ್ರೆ ಕೇಳುವವರಿಗೆ ನಾವೂ ಅನುಷ್ಠಾನಕ್ಕಿಡೋಣ ಅಂತ ಹುಮ್ಮಸ್ಸು ಬರುತ್ತೆ, ಅವರಲ್ಲಿ ಅನುಷ್ಠಾನದ ಸೆರೆ ಹೇಳುತ್ತೆ. ಆದ್ದರಿಂದ ಇಲ್ಲಿ ಜಯ ಅನುಷ್ಠಾತೃ ಉಪದೇಶ ಕೊಟ್ಟದ್ದರಿಂದ ವಿಶೇಷವಾಗಿ ಅವರಲ್ಲಿ ಆ ಭಗವಂತನ ಚಿಂತನೆ ಬಂತು ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.